கரோமி மந்தபுத்தீனாம் புதானாம் சோபகாரிகா வித்தை தஸ்யைவ தேவஸ்ய சத்ப்ரசாத புரஸ்ஸரஹ. ಮೂರೊಳ ಎರಡ ಈಗ ಸ್ವಲ್ಪ ಇದೆ. ನಚ ಸಹಸ್ಥಾನಾತ್ ಈಶಸ್ಯಾಪಿ ನರಕ ದುಃಖ ಪ್ರಾಪ್ತಿ ಸ್ವಾತಂತ್ರ್ಯಾತ್ ಕಾರಣಾಭಾವ. ಆಗೊಂದು ಪ್ರಶ್ನೆ ಬರುತ್ತೆ, ನರಕದಲ್ಲಿ ದೇವರಿದ್ದಾನೋ ಇಲ್ಲೋ ಅಂತ ಪ್ರಶ್ನೆ. ಈಗ ದೇವರು ಸರ್ವತ್ರ ವ್ಯಾಪ್ತ ಅಂದಮೇಲೆ ನರಕದಲ್ಲೂ ಇದ್ದಾನೋ ಇಲ್ಲೋ, ಇಲ್ಲ ಅಂದರೆ ವ್ಯಾಪ್ತಿಗೆ ಭಂಗ. ಇದ್ದಾಳೆ ಅಂದರೆ ದುಃಖ ಪ್ರಾಪ್ತಿ, ನರಕದಲ್ಲಿದ್ದಾಗ ದುಃಖ ಆಗಬೇಕಲ್ಲ ದೇವರಿಗೆ ಅಂತ ಪ್ರಶ್ನೆ ಬಂತು. ಹಾಂ, ಅದೇ ಮತ್ತೆ ನರಕದಲ್ಲಿರ್ತಕ್ಕಂಥ ಜನ ದುಃಖ ಪಡ್ತಾ, ಅದು ಅಂದಂಥ ವರ್ಷದಲ್ಲಿ ದೇವರಿದ್ದಾನೋ ಇಲ್ವೋ, ಬರೀ ನರಕದಲ್ಲ ಅಂದಂಥ ವರ್ಷದಲ್ಲಿ ಇದ್ದಾನೋ ಇಲ್ವೋ, ಇಲ್ಲ ಅಂದರೆ ವ್ಯಾಪ್ತಿ ಭಂಗ, ಇದ್ದಾಳೆ ದುಃಖ ಪ್ರಾಪ್ತಿ. ಅದಕ್ಕೆ ಹೇಳ್ತಾರೆ ನಾಚ ಸಹಸ್ಥಾನಾತ್ ಈಶಸ್ಯಾಪಿ ನರಕ ದುಃಖ ಪ್ರಾಪ್ತಿ. ಜೊತೆಗೆ ಇದ್ದಾರೆ ತೊಪ್ಪಲೇಬೇಕು ವ್ಯಾಪ್ತಿಗೆ ಭಂಗ. ಹೆಚ್ಚಗಿಂಚೆಚ್ಚಗ ಸರ್ವಂ ದೃಶ್ಯತೆ ಶ್ರೂಯತೆ ಬಿವ ಅಂತರ್ಬಹಿಷ್ಯ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ದೇವರೆಲ್ಲ ಕಡೆ ಸರ್ವತ್ರ ವ್ಯಾಪ್ತನಾದ್ದರಿಂದ ನರಕದಲ್ಲೂ ಇದ್ದಾನೆ, ಅಂಥಂಥ ಮಶನಲ್ಲೂ ಇದ್ದಾನೆ. ದುಃಖ ಉಂಟು ಅಂದರೆ ಇಲ್ಲ. ಸ್ವಾತಂತ್ರ್ಯ ಕಾರಣಾಭಾವ, ಪರಮಾತ್ಮ ಸರ್ವತಂತ್ರ ಸ್ವತಂತ್ರನಾದ್ದರಿಂದ ಅವನಿಗೆ ದುಃಖ ಆಗೋ ಸಂಭವನೇ ಇಲ್ಲ. ಎರಡನೇದೇನು ಕಾರಣಾಭಾವ, ನರಕದಲ್ಲಿ ಅಂಥ ದುಃಖ ಯಾತಕ್ಕಾಗ್ತಾ ಇದೆ, ಪಾಪ ಮಾಡಿರೋದು, ಪರಮಾತ್ಮನಿಗೆ ಪಾಪ ಎಲ್ಲಿದೆ ಈ ಮಧ್ಯೆ, ಅದರಿಂದ ದುಃಖ ಇಲ್ಲ. ಜೈಲೊಳಗೆ ನೋಡ್ಲಿಕ್ಕೆ ಅಂತ ಹೋಗ್ತಾರೆ ವಿಜಿಟರ್ಸ್, ದುಃಖ ಆಗುತ್ತೆ ಅವರಿಗೆ. ಜೈಲು ನೋಡಿದ ಆನಂದ ಆಗುತ್ತೆ ಹೊರತು, ಎಷ್ಟು ದುಃಖ ಪಡ್ತಾರೆ ಪಾಪಿಗಳು ಅನಿಸುತ್ತೆ ಹೊರತು ಏನಾಗೋದಿಲ್ಲ. ಯಾವ ದುಃಖ ಆಗುತ್ತೆ, ತಾನು ಅಪರಾಧ ಮಾಡಿದರೆ ಅಥವಾ ಶಕ್ತಿ ಇಲ್ಲದೆ ಹೊರತು. ಜೈಲು ದುಃಖ ಇದೆ, ಹೊರಗೆ ಬರ್ಲಿಕ್ಕೆ ಆಗೋದಿಲ್ಲ, ಅಲ್ಲೇ ಇರ್ತಾರೆ. ರಾಜ ನೋಡ್ತಾರೆ, ಎಲ್ಲ ಇನ್ಸ್ಪೆಕ್ಟ್ ಮಾಡ್ತಾರೆ, ಒಳಗೆ ಹೋಗ್ಬಿಟ್ಟು ಎಲ್ಲೊಳಗೆ ಹೋಗ್ಬಿಡ್ತಾರೆ, ನೋಡ್ಕೊಬಿಟ್ಟು ಸರಿ ಇದೆ ಇಲ್ಲ ಅಂತೇಳಿ, ದುಃಖ ಆಗುತ್ತೆ ಅವನಿಗೆ, ಏನಿಲ್ಲ. ಆದ್ದರಿಂದ ಸ್ವಾತಂತ್ರ್ಯ ಇದ್ದಲ್ಲಿ ದುಃಖ ಇಲ್ಲ, ಮತ್ತು ಕಾರಣ ಇಲ್ಲದೆ ಹೋದಲ್ಲಿ ದುಃಖ ಇಲ್ಲ. ಪರಮಾತ್ಮದ ಸ್ವಾತಂತ್ರ್ಯನೂ ಇದೆ, ದುಃಖಕ್ಕೆ ಕಾರಣವಾದ ಏನಿಲ್ಲ, ದೋಷ ಇಲ್ಲ. ನಿರಂಜನ ಪರಮಾತ್ಮನ ಹೆಸರು, ಯೋ ನಿರನಿಷ್ಠೋ ನಿರವದ್ಯ. ಪರಮಾತ್ಮನಿಗೆ ಒಂದು ಅನಿಷ್ಟ ಇಲ್ಲ, ಒಂದು ದೋಷ ಇಲ್ಲ ಅಂದಮೇಲೆ ಅವನಿಗೇನಿಲ್ಲ, ನರಕದಲ್ಲಿ ವಾಸ ಇದ್ದರೂ ಕೂಡ ದುಃಖ ಇಲ್ಲ. ಇದನ್ನು ಹೇಳಿದ್ರು ಜೈಲಲ್ಲಿ ಕೆಲಸ ಮಾಡ್ತಾನೆ ಅಂತೇಳಿ ದುಃಖ ಇದೆಯಾ? ಜೈಲರ್ ಅಂತಿರ್ತಾನೆ, ದುಃಖ ಇದೇನೋ ಅವನಿಗೆ, ಯಥಾಪ ಸಂಬಳ ಇಮ್ಮಳ ಎಲ್ಲ ಬೇಕಾಷ್ಟು ಇದೆಯಾ ಹೊರತು ಏನು ಕಡಿಮೆ ಇಲ್ಲವೇ ಇಲ್ಲ. ಸ್ವಲ್ಪ ಅದೇ ಹೇಳಲ್ಪಟ್ಟಿವೆ. ಇಟ್ ಇಸ್ ಸೆಟ್, ಇಟ್ ಇಸ್ ಟೋಲ್ಡ್ ಇನ್ ದಿ ಇಟ್ ಇಸ್ ಸೆಟ್ ಇನ್ ದಿ ಪುರಾಣಸ್ ಅಂತ. ನಚ ಸಾಧನೇನ ಸಹ ಶ್ರುತೇ ತದ್ವತ್ ಫಲೇಪಿ ಜೀವಸ್ಯ ಸ್ವಾತಂತ್ರ್ಯಂ. ನರಕದಲ್ಲಿ ದೇವರಿದ್ದಾರೆ ಅನ್ನೋದಕ್ಕೇನೆ ಭಾಗವತ ಸ್ಕಂದದ ಕೊನೆಯ ಶ್ಲೋಕ, ಪಂಚಮ ಸ್ಕಂದದೊಳಗೆ ಕೊನೆಯ ಶ್ಲೋಕದಲ್ಲಿ, ಭೂದೀಪ ಸರಿದ್ರಿ ನಭ ಪಾತಾಳ ನರಕ ಭಾಗಣ ಲೋಕ ಸಂಸ್ಥಂ, ಲೋಕ ಸಂಸ್ಥಂ ನರಕ ಭಾಗಣ ಲೋಕ ಸಂಸ್ಥಂ ಗೀತಂ ತವಾದ್ಯ ನೃಪತೆ ಅದ್ಭುತ ಈಶ್ವರಸ್ಯ ಸ್ಥೂಲಂ ವಪುಃ ಸಕಲ ಜೀವ ನಿಕಾಯ ಧಾಮ್ನಃ. ಪಂಚಮಸ್ಕ ನರಕ ವರ್ಣನೆ ಮಾಡಿ ಅಂತ ಹೇಳ್ತಾರೆ, ನರಕದಲ್ಲೂ ದೇವರಿದ್ದಾನೆ ಅಂತ ಹೇಳಿರೋದ್ರಿಂದ ವ್ಯಾಪ್ತಿ ಎಂಬುದು ಸ್ಪಷ್ಟ ಆಗೋಯಿತು. ಅದು ಶ್ರುತಿಯಿಂದನೂ ಬಂತು, ಭಾಗವತ ಸ್ಪಷ್ಟ ವಾಕ್ಯದಿಂದನೂ ಬಂತು. ಈಗ ನನಗ ಸಾಧನೆಯ ಸಹಸ್ರೇ ತದ್ವತ್ ಫಲೀಪಿ ಜೀವಸ್ಯ ಸ್ವಾತಂತ್ರ್ಯ ಅವಿಹಿತತ್ವೇನ ಕಾರಣಾಭಾವ ಅಥೈತಯೋ ಪಥೋ ಇತ್ಯಶ್ಚ ಸಾಧನಾರ್ಥತ್ವ. ನಚ ಸಾಧನೇನ ಸಹ ಶ್ರುತೇ ತದ್ವತ್ ಫಲೇಪಿ ಜೀವಸ್ಯ ಸ್ವಾತಂತ್ರ್ಯಂ. ಈಗ ಜೀವನಿಗೆ ಫಲದಲ್ಲಿ ಸ್ವಾತಂತ್ರ್ಯ ಇದೆಯಲ್ಲೋ ಅಂತ ಪ್ರಶ್ನೆ. ಸಾಧನೇನ ಸಹ ಶ್ರುತೇ ತದ್ವತ್, ಸಾಧನ ಮಾಡಬೇಕು ಅಂತ ಜೀವನಿಗೆ ಹೇಳಿರೋದ್ರಿಂದ ಫಲ ತಗೊಳ್ಬೇಕು ಅಂತ ಹೇಳಿದ್ದಾರೋ ಅಂತ ಕೇಳಿದರೆ, ಯಾವ ರೀತಿ ಸ್ವಾತಂತ್ರ್ಯನ ಅವಿತತ್ವೇನ ಕಾರಣಾಭಾವ. ಜೀವನಿಗೆ ಫಲ ಸಿಗಬೇಕಾದ್ರೆ ಸ್ವಾತಂತ್ರ್ಯ ಇರಬೇಕು, ಅದಿಲ್ಲ. ಮತ್ತು ಫಲ ತಗೊಳ್ತಕ್ಕಂಥ ಕಾರಣನೂ ಇಲ್ಲ, ಅದನ್ನ ಇಲ್ವೇ ಇಲ್ಲ. ಅಥೈತಯೋಹೋ ಪಥೋಹೋ ನಿತ್ಯಶ್ಯ ಚ ಸಾಧನಾರ್ಥತ್ವ. ಆದ್ದರಿಂದ ಜೀವನ ಅಥೈತಯೋಹೋ ಪಥೋಹೋ ಎರಡು ದಾರಿಗಳು ಅಂತ ಹೇಳ್ತಾರೆ. ವಿದ್ಯಾಪಥ ಕರ್ಮಪಥ ದೋ ಪಂಥಾನೋ ಪ್ರಕೀರ್ತಿತೋ. ವಿದ್ಯಾಪಥ ಅಂದರೆ ಜ್ಞಾನಮಾರ್ಗ, ಕರ್ಮಪಥ ಅಂದರೆ ಕರ್ಮಯೋಗ. ಜ್ಞಾನಯೋಗ ಕರ್ಮಯೋಗ ಅಂತೇಳಿ ಎರಡಿದೆ. ತದ್ವಜ್ಜಿತ ತ್ರಿಧಾಯಾತಿ ನರಕಂ, ಮತ್ತು ತಿರ್ಯಗ್ವಾ ನರಕಂ ತಮಃ. ತಿರ್ಯಗ್ವಾ ನರಕಂ ತಮಃ, ತಿರ್ಯಗ್ ಅಂದರೆ ವಿದ್ಯಾ ಜ್ಞಾನಯೋಗವೂ ಇಲ್ಲ, ಕರ್ಮಯೋಗವೂ ಇಲ್ಲ. ಇವತ್ತಿರೋದು ಹಾಗೆ ತಾನೇ, ಎರಡೂ ಇಲ್ಲ. ಅವ್ರ ಗತಿ ಏನಾಗುತ್ತೆ ಅಂದರೆ ಮೂರಲ್ಲಿ ಒಂದಾಗುತ್ತೆ. ಯಾವುದು? ತಿರ್ಯಗ್. ಮೊದಲನೇದೇನು? ಪಶುಪಕ್ಷಿಗಳಾಗಿ ಹುಡ್ತಾರೆ ಫಸ್ಟ್. ಎರಡನೇದೇನು? ತಿರ್ಯಗ್ವಾ ನರಕಂ, ನರಕಕ್ಕೆ ಹೋಗ್ತಾನೆ, ಅಥವಾ ತಮಃ, ತಮಸ್ಸಿಗೆ ಹೋಗ್ತಾನೆ. ಮೂರು ಉಂಟು, ಅದಕ್ಕೆ ಮೂರು ವಿಧವಾದ ಅವಾಗ್ಯತಿ ಅಂತ ಕರೀತಾರೆ. ಅಥೈತಯೋ ಪಥೋ ಇತ್ಯಶ್ಚ ಸಾಧನಾರ್ಥತ್ವ. ಅವೆರಡು ಪಥಗಳು ಕೂಡ ಹೇಳಿರೋದು ಯಾವುದಕ್ಕೋಸ್ಕರ? ಸಾಧನೆ ಮಾಡ್ತಕ್ಕಂಥವ್ರು ಎರಡು ಮಾರ್ಗ ಹೇಳಿದ್ದಾರೆ, ಹಾಳಾಗ್ತಕ್ಕಂಥವರಿಗೆ ಇವೆರಡು ಬಿಟ್ಟರೆ ಹಾಳಾಗೇ ಆಗ್ತಾನೆ. ಆದ್ದರಿಂದ ಎಂದೂ ಸಹ ಇಲ್ಲ ಜ್ಞಾನ ಮಾರ್ಗ ಇಲ್ಲ ಕರ್ಮ ಮಾರ್ಗ. ಭಗವದ್ಗೀತೆ ಹೇಳಿದಾಗೆ ಆ ತಿರಿಯಕ್ಕಂದ್ರೆ ತಿರಿಯ ಗ್ಯೋರಿಗಳು, ಪಶು ಪಕ್ಷಿಗಳಾಗಿರೋ ತಿರಿಯ ಗ್ಯೋರಿ ಅಂತ ಅದು ಸಟ್ಟ ಅಂದ್ರೆ ಅಡ್ಡದಾರಿ ಹೋಗ ಅಂದ್ರದ ಅಂದರೆ ಮುಂದೆ ಹೋಗೋದ್ರ ಬದಲು ಹಿಂದೆ ಬಿದ್ದಿದ್ದಕ್ಕೆ ಏನಂತ ಕರೀತಾರೆ ತಿರಿಯಕ್ಕಾದ್ರೆ, ತಿರಿಯಕ್ಕಾದ್ರೆ ಅಡ್ಡ ಅಡ್ಡಾದಿ ಬಿದ್ದ ಅಂತಾರಲ್ಲ ಹಾಗೆ, ಅದಕ್ಕೋಸ್ಕರ ತಿರಿಯಕ್ಕೆ ಕೊಟ್ಟರೆ ಅದು ಅಡ್ಡ ಧರಿಸೋದು ಅಂತ. ನಚ ದುಃಖ ಸಹಸ್ಥಾಯಿತ್ವಾತ್ ಅಂಧೇ ತಮಸ್ಯಪಿ ಸುಖಂ ಈಶಸ್ಯ ಅಪ್ರಿಯತ್ವೇನೈವ ಕಾರಣಾಭಾವ. ಇನ್ನೊಂದು ಪ್ರಶ್ನೆ ಬಂತು. ಈಗ ದುಃಖ ಸಹಸ್ಥಾಯಿತ್ವಾತ್ ಅಂದಂತ ಮನೇಲಿ ದುಃಖ ಇದೆ ಅಂತ ಹೇಳಿದ್ವಿ, ಆಯಿತು. ಸಂಸಾರದಲ್ಲಿ ಏನಿದೆ ನಮಗೀಗ? ದುಃಖ ಇದೆ. ಜೊತೆಗೆ ಏನಿದೆ? ಸುಖನಿದೆ ಸ್ವಲ್ಪ, ಹೌದಲ್ಲ? ಸಂಸಾರದ ದುಃಖದ ಜೊತೆಗೆ ಏನಿದೆ? ಸುಖನಿದೆ. ಎಲ್ಲಿ ಕೂಡ ಎಲ್ಲ ಒಟ್ಟಿಮೆ ಏನಿದೆ ಈಗ? ಎಲ್ಲಿ ಸುಖನೋ ಅಲ್ಲಿ ದುಃಖ. ಎತ್ತರ ಸುಖಂ ತತ್ರ ದುಃಖಂ ಅಂತ ನಮ್ಮ ಜೀವನದಲ್ಲಿ ಗೊತ್ತಾಗ್ಬಿಟ್ಟಿದೆ. ಅದೇ ರೀತಿ ಎತ್ತರ ದುಃಖಂ ತತ್ರ ಸುಖಂ ಅಂತ ವ್ಯಾಪ್ತಿ ಮಾಡೋಕ್ಕೆ ಬರುತ್ತಲ್ಲ. ಆದ್ದರಿಂದ ಅಂದಂಥ ವಶಕ್ಕೆ ಹೋದರೂ ಕೂಡ ಪರವಾಗಿಲ್ಲ, ಅಲ್ಲೂ ಸ್ವಲ್ಪ ಸುಖ ಇರುತ್ತಲ್ಲ. ತೀರಾ ಭಂಡಾದಿ ಅಂತಾರಲ್ಲ ಆಟ ಇದೆ, ಹೊದೀತೆ ಹೊದ್ರೆ ಎಷ್ಟೊತ್ತು ಹೊದೀತೀರಿ ಅಂತ ಹೇಗೋ ಹಾಗೆ ಹೊದ ಎಷ್ಟು ನಿಮ್ಮ ಕೈ ನೋವಾಗೋದಿಲ್ಲ ಕೊನೆಗೆ, ಆ ಥರ ಆರ್ಗ್ಯುಮೆಂಟ್. ಇವ್ನು ಬೆನ್ನೋವಾಗತ್ತಿಲ್ವೇ ಇಲ್ಲ, ಬಟ್ ನಿಮ್ಮ ಕೈ ನೋವಾಗೋದಿಲ್ವಾ? ಈ ಥರ ಪ್ರಶ್ನೆ ಮಾಡಿದ್ರೆ ಹೇಗೋ ಹಾಗೆ. ಮತ್ತೆ ಎಷ್ಟೆತ್ತು ಬೈತೀರಿ, ಬಾಯಿ ನೋವಾಗೋದಿಲ್ಲ ನಿಮಗೆ, ಈ ರೀತಿ ವಾದ ಮಾಡಿದ್ರೆ ಅಂತ ಹೇಳಬೇಕು ಅಂತ ಅವ್ನು ಹೇಳ್ತಾರೆ. ನನ್ನ ತಮ್ಮ ಹೋದ್ರೆ ಹೋಗ್ತೀವಿ ಬಿಡ್ರಿ, ಅಲ್ಲೂ ಸ್ವಲ್ಪ ಸುಖ ಇರುತ್ತಲ್ಲ, ನಮ್ಗೆ ಅಷ್ಟು ಸಾಕು ಅನ್ನೋದು, ನಮ್ಗೆ ಅಷ್ಟು ಸಾಕು ಬೇಕಾಷ್ಟಾಯ್ತು ಅದಕ್ಕೆ ಹೇಳ್ತಾರೆ. ಅದ್ರ ಅದಕ್ಕೂ ಅದಿಲ್ಲ ಅಂತ ಹೇಳ್ತಾರೆ, ಅದಿಲ್ಲ. ಮತ್ತಿರಬೇಕಲ್ಲ ಇಲ್ಲಿ ಸುಖಚಾನಂತರಂ ದುಃಖಂ, ದುಃಖಶ್ಚಾನಂತರಂ ಸುಖಂ, ಸುಖದ ಅನಂತರ ದುಃಖ, ದುಃಖದ ಅನಂತರ ಸುಖ, ನಾವು ಲೋಕದಲ್ಲಿ ಕಂಡುಬಿಟ್ಟಿದ್ದೇವೆ. ಅದಕ್ಕೆ ಉತ್ತರ ಕೊಡ್ತಾರೆ, ಏವಂ ಸರ್ವತ್ರ ನಿಯಮ. ಆದರೆ ಪಂಚಕಷ್ಟೇತು ತತ್ ಸದಾ, ಸೂತ್ರ ಭಾಷ್ಯದ ಶ್ಲೋಕ ಅದು. ಪಂಚಕಷ್ಟೇತು, ಇದು ನಿಯಮ ಸರಿ ಇದು. ಈ ನಿಯಮದ ಪ್ರಕಾರ ಏನಾಗುತ್ತೆ, ಸಂಸಾರದೊಳಗೆ ಸುಖ ದುಃಖ ಎರಡು ಮಿಶ್ರಣೆ. ಆದರೆ ಅಂಧದ ಸಮಸ್ಯೆಯಲ್ಲಿ ಹಾಗೆ ಅನ್ಕೊಳ್ಬಾರದು, ಇರೋದೇನಲ್ಲಿ ಬರೀ ದುಃಖ ಹೊರತು ಎಂದು ಕೂಡ ಸುಖದ ಹೆಸರೇ ಇಲ್ಲ. ನಜ ದುಃಖ ಸಹಸ್ಥಾಯಿತ್ವಾತ್ ಅಂಧೇ ತಮಸ್ಯಪಿ ಸುಖಂ ಅಸ್ತಿ ಅಂತ ಹೇಳ್ಕೊಡೋದು. ಯಾಕೆ? ಈಶಸ್ಯ ಅಪ್ರಿಯತ್ವೇನೇವ ಕಾರಣಾಭಾವ. ಅಲ್ಲಿ ಇಲ್ಲಿ ಸಂಸಾರದಲ್ಲಿ ಏನಿದೆ ಅಂದರೆ ಪರಮಾತ್ಮನ ಪೂರ್ತಿ ಕೋಪಗೊಂಡಿಲ್ಲ ಅವ್ರ ಮೇಲೆ, ಅದಕ್ಕೆ ಸ್ವಲ್ಪ ಸುಖ ಆಗೋ ಚಾನ್ಸ್ ಇದೆ. ಅಲ್ಲೇನಿದೆ, ಅಲ್ಲಿ ಪರಮಾತ್ಮನ ಸಂಪೂರ್ಣ ದ್ವೇಷ ಮಾಡ್ತಾರೆ. ಪೂರ್ಣ ದುಃಖಾತ್ಮಕೋ ದ್ವೇಷ ಅಂಧೇ ತಮಸ್ಯವತಿಷ್ಠತೆ ಅಂತ ಹೇಳಿದ್ದಾರೆ. ಪೂರ್ಣ ದುಃಖ ಅಂದರೆ ಪರಮಾತ್ಮ ಪೂರ್ಣ ಅವರನ್ನು ಶಿಕ್ಷಿಸೋದರಿಂದ ಅವರಿಗೇನಿಲ್ಲ, ಸುಖದ ಹೆಸರು ಕೂಡ ಇಲ್ಲ. ಅದೇ ರೀತಿ ಮೋಕ್ಷದಲ್ಲಿ ಏನಿಲ್ಲ, ದುಃಖದ ಹೆಸರು ಕೂಡ ಇಲ್ಲ, ಎರಡು ಆಪೋಸಿಟ್ ಈಗ. ಆದ್ದರಿಂದ ಮೋಕ್ಷಕೊಳ್ಳೋಕ್ಕೆ ಯಾಕೆ ಇಷ್ಟಪಡ್ತಾರೆ, ದುಃಖ ಇಲ್ಲವೇ ಇಲ್ಲ ಅಂತ ಹೇಳೋದಕ್ಕೋಸ್ಕರ. ಅಲ್ಲೂ ಸ್ವಲ್ಪ ದುಃಖ ಇರೋದಾಗಿದ್ದರೆ ಇಲ್ಲಿ ಅಡ್ಜಸ್ಟ್ ಮಾಡ್ಕೊಂಡ್ಬಿಡುವಂತ ಕೊನೆ ಪಕ್ಷ. ಅಲ್ಲಿ ಸುಖ ಬರೀ ಇದೆ, ದುಃಖ ಇಲ್ಲ ಅಂತ ಹೇಗೆ ಹೇಳ್ತಾರೋ, ಅದನ್ನ ಸಮಸ್ಯೆಯಲ್ಲಿ ಬರೀ ದುಃಖ ಇದೆ, ಸುಖ ಇಲ್ಲ. ನೈಯಾಯಿಕರ ಆರ್ಗ್ಯುಮೆಂಟ್ ಅದು, ಮೋಕ್ಷದಲ್ಲಿ ಸುಖ ಇಲ್ಲ, ಯಾತಕ್ಕೆ ದುಃಖ ಹೋಗ್ಬೇಕಾಗತ್ತೆ ಅಂತ ಮಾಡಿದ್ರಲ್ಲ ಆ ರೀತಿ. ಅಂಥವ್ರಿಗೆ ಈ ಉತ್ತರ ಕೊಡೋಕ್ಕೆ ಬರೋದಿಲ್ಲ. ಇವರೆಲ್ಲರಿಗೂ ಕೂಡ ನಮಗೂ ಸುಖ ಆಗುತ್ತೆ ಬಿಡಿ ಪರವಾಗಿಲ್ಲ ಅಂತ ವಾದ ಮಾಡಬಹುದು, ಅದೂ ಇಲ್ಲ ಅಂತ ಹೇಳಿ. ಸೊ ಅವರು ಹೇಳ್ಬೇಕು ಅಂಧ ಸಮಸ್ಯೆಯಲ್ಲಿ ಆಗ ಅವರು ನೈಯಾಯಿಕರು ದುಃಖ ಇಲ್ಲ ಅಂತ ಹೇಳ್ಬೇಕು ಅವ್ರು. ಯಾತಕ್ಕೆ ದುಃಖ ಇದೆ, ದುಃಖ ಒಪ್ಪಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಅಂದ್ರೆ ದುಃಖ ಇಲ್ಲ ಅಂತ ಹೇಳು, ಅಂದ್ರೆ ದುಃಖ ಇಲ್ಲ ಅಂದ್ಮೇಲೆ ಏನು ಮಾಡ್ತಾರೆ ಅವನು, ಹೋಗ್ತೀರಾಗಿದ್ದೀರ ಅಂತ. ಮೋಕ್ಷಕ್ಕೆ ನೀವು ಹೋಗ್ತೀರಪ್ಪ, ಮೋಕ್ಷದಲ್ಲಿ ಏನಿಲ್ಲ, ಸುಖ ಇಲ್ಲ. ಅಂಧ ತಮಸ್ಯೆ ನಾವು ಹೋಗ್ತೀವಪ್ಪ, ನಮಗೇನಿಲ್ಲ ಅಲ್ಲಿ, ದುಃಖ ಇಲ್ಲ, ಅಷ್ಟೇ ಆಯ್ತಲ್ಲ. ಮೋಕ್ಷ ಇದು ಕೂಡ ಅಂಧ ತಮಸ್ಸೆ ಆಯ್ತು ನೈಯಾಯಿಕರ ಆರ್ಗ್ಯುಮೆಂಟ್ ಪ್ರಕಾರ. ಎಲ್ಲ ಅಧೋಗತಿ ಎಂಬ ಕಾನ್ಸೆಪ್ಟೇ ಇಲ್ಲ, ಹೌದಲ್ಲ? ಹೇಗೆ ಪರಗತಿ ಅನ್ನೋ ಕಾನ್ಸೆಪ್ಟು ಇಲ್ಲ, ಅಧೋಗತಿಯ ಕಾನ್ಸೆಪ್ಟು ಇಲ್ಲ. ಕಷ್ಟಪಟ್ಟು ಮೋಕ್ಷಕ್ಕೆ ಯಾಕೆ ಹೋಗ್ಬೇಕು? ಮತ್ತೆ ಕಷ್ಟಪಟ್ಟು ಈ ಜಾಗ ಬೇಡ ಬಂದ ಎಲ್ಲೋ ಕರ್ಕೊಂಡೋಗಿ ಕುಡಿಸ್ದೆ, ಕೊನೆಗೆ ಒಡೆದಾಡಿ ಜಗಳಾಡಿ ಏನೋ ಮಾಡಿ ಮೈಯೆಲ್ಲ ರಕ್ತ ಮಾಡ್ಕೊಂಡು ಕುಡಿಸ್ದೆ. ಅದೇ ಅದಕ್ಕಿಂತ ಹೋಪ್ಲೆಸ್ ಕೇಸ್ ಇದು. ಏನು ಮಾಡ್ತಾನೆ ಇದಕ್ಕೆ? ಶ್ರಮಯೇವ ಹೀ ಕೇವಲ, ಏನು ಪ್ರಯೋಜನಗಳ ಬಂದಿದ್ದಕ್ಕೆ ಏನು ಸಿಗಬೇಕಲ್ಲಿ ಕೊನೆ ಪಕ್ಷ? ಅಲ್ಲಿಲ್ಲದ ಸ್ವಲ್ಪರ ಸಿಗಬೇಕು. ಇವ್ರ ಪ್ರಕಾರ ಏರಿ ಇಲ್ಲ ಅಂದಮೇಲೆ ಮೋಕ್ಷದಲ್ಲಿ ನೈಯಾಯಕರಿಗೆ ಮೋಕ್ಷಕ್ಕೆ ಹೋಗೋ ಅರ್ಥನೇ ಇಲ್ಲ ಅಂತಾಯ್ತು. ದೇರ್ಫೋರ್ ಅಂಧಂದಮಸ್ಗೆ ಹೋಗೋ ಭಯನೂ ಇಲ್ಲ ಅಂತಾಯ್ತು. ಅದು ಶಿಕ್ಷೆಗೆ ಅರ್ಥ ಇಲ್ಲ, ಮತ್ತೆ ಸಂತೋಷಕ್ಕೂ ಅರ್ಥ ಇಲ್ಲ. ಆ ದೃಷ್ಟಿಯಲ್ಲಿ ನೈಯಾಯಿಕರ ಕಾನ್ಸೆಪ್ಟ್ ಎಷ್ಟು ಕೆಟ್ಟದ ಒಂದು ನಿದರ್ಶನ. ಅದೇ ರೀತಿ ಬೇರೆ ಎಲ್ಲ ಮತಗಳಲ್ಲೂ ಹಾಗೇನೆ, ಯಾರು ನಿತ್ಯ ನರಕ ಒಪ್ಪಿಲ್ಲ, ಅರ್ಥ ಸರಿಯಾಗಿ ಅರ್ಥ ಮಾಡ್ಕೋಬೇಕು, ಯಾರು ನಿತ್ಯ ನರಕ ಒಪ್ಪಿಲ್ಲ ನರಕ ಒಪ್ಪಿಲ್ಲ ಅವರಿಗೆ ಈ ಜೀವನದೊಳಗೆ ಸರಿಯಾಗಿರಿ ಅಂತ ಹೇಳೋ ಹಕ್ಕಿಲ್ಲ ಅವರಿಗೆ. ಅದಕ್ಕೆ ಸರಿಯಾಗಿರೋದಿಲ್ಲ, ಏನು ಮಾಡ್ತೀರಿ ನೀವೀಗ? ಅವ್ರ ಪ್ರಕಾರ ಏನಿಲ್ಲ, ನರಕ ಇಲ್ಲ, ಅಂದಂಥ ಮಸ್ಸಿಲ್ಲ, ಸರಿ ಬಿಡಿ. ಹಾಗೆ ನೀವು ಒಳ್ಳೆಯವರಾಗಿ ಏನು ಸುಖ ಪಡ್ತೀರೋ ಅಷ್ಟೇ ನಾವು ಪಡ್ತೀವಿ. ಮತ್ತೆ ಮತ್ತು ಪರೀಕ್ಷೆಯಲ್ಲಿ ಮಾರ್ಕ್ಸೇ ಕೊಡೋದಿಲ್ಲ ಅಂದಮೇಲೆ ಓದಿದ್ರೆ ಅಷ್ಟೇ, ಓದ್ದೆ ಹೋದ್ರೂ ಅಷ್ಟೇ. ಅರ್ಥ ಆಯ್ತಾ? ಈಗ ಪರೀಕ್ಷೆ ಕೂತವರೆಲ್ಲ ಪಾಸ್ ಅಂತ ಹೇಳೋದಾದ್ರೆ ಅಥವಾ ಕೂತವರೆಲ್ಲ ಫೇಲ್, ಎರಡೂ ಅರ್ಥ ಇದೆ. ಎಲ್ಲರೂ ಪಾಸ್ ಅಂದರೂ ಅರ್ಥ ಇಲ್ಲ, ಎಲ್ಲರೂ ಫೇಲ್ ಅಂದರೂ ಅರ್ಥ ಇಲ್ಲ. ಪನಿಷ್ಮೆಂಟ್ ಇದೆಯಲ್ಲ ಲೋಕದೊಳಗೆ, ಯಾವುದೋ ಒಂದು ರೀತಿ ಶಿಕ್ಷೆ ಇದೆ, ಅದನ್ನು ಒಪ್ಪದೆ ಹೋದರೆ ಸರಿಯಿಲ್ಲ. ಬೇರೆ ಎಲ್ಲ ಮತಗಳಲ್ಲೂ ಕೂಡ ಎಲ್ಲಿಗೆ ಹೋಗ್ತಾರೆ ಕೊನೆಗೆ? ಶೂನ್ಯವಾದಿಗಳಿಗೇನಿಲ್ಲ, ಸ್ವರ್ಗದರ್ಗದ ಕಾನ್ಸೆಪ್ಟ್ ಇದೆ. ಶೂನ್ಯ, ಎಲ್ಲವೂ ಶೂನ್ಯ ಅಂದಮೇಲೆ ಮೋಕ್ಷ ಇಟ್ಟ ಹೆಸರೇ ಇಲ್ಲ. ಆಮೇಲೆ ಬೇರೆ ಎಲ್ಲ ಮತಗಳಲ್ಲಿ ಏನು ಒಪ್ಪಿಕೊಂಡಿದ್ದಾರೆ ಕೊನೆ ಪಕ್ಷ? ಮೋಕ್ಷದಲ್ಲಿ ಏನಿಲ್ಲ, ದುಃಖ ಸುಖನೇ ಇಲ್ಲ ಅಂದಮೇಲೆ ಅಂದ್ರೆ ದುಃಖ ಎಲ್ಲ ನ್ಯಾಚುರಲಿ ಒಪ್ಪಬೇಕಾಗುತ್ತೆ, ಅದು ಸರಿ ಇಲ್ಲ. ಯಾಕಂದ್ರೆ ಹಾಗಾಯಿತು, ಅದ್ವೈತ ಮತದಲ್ಲಿ ಬ್ರಹ್ಮ ಎಂಥವನು ನಿರ್ಗುಣ. ಸೊ ನಿರ್ಗುಣ ಬ್ರಹ್ಮಕ್ಕೆ ಹೊಂದಿದ ಮೇಲೆ ಅಲ್ಲಿ ತಮಸ್ಸೇನು ಮೋಕ್ಷ ಏನು ಅದು ಅರ್ಥ ಇಲ್ಲ. ಅವಾಗ ಈಕ್ವಾಲಿಟಿ ಬರುತ್ತೆ, ಅವರು ಕೂಡ ಏನು ಒಪ್ಪಿಲ್ಲ ವಿಶಿಷ್ಟಾದ್ವೈತದಲ್ಲಿ, ಅಂಧನ ತಮಸ್ಸನ್ನು ಒಪ್ಪಿಲ್ಲ. ದೇವ್ರು ಫೋರ್ ಇಷ್ಟೆಲ್ಲ ಕಷ್ಟಪಟ್ಟು ನೀವು ಹೋಗೋದು ಒಂದೇ, ಕಷ್ಟಪಟ್ಟು ನಾವಿರೋದು ಒಂದೇ, ಈ ಕಷ್ಟಪಟ್ಟಿದ್ದೊಂದೇ ಬಂತು ಅಂತಾರಲ್ಲ ಹಾಗೆ, ಏನು ಉಪಯೋಗ ಮೇಲೆ. ಸೊ ಸಾಧನೆಗೆ ಅರ್ಥ ಇರೋದೆಲ್ಲಿ? ಈ ಸಿದ್ಧಾಂತದಲ್ಲಿ ಮಾತ್ರ. ಒಳ್ಳೇದು ಮಾಡೋದಕ್ಕೂ ಅರ್ಥ ಇದೆ, ಪೂರ್ಣ ಸುಖ ಸಿಗುತ್ತೆ. ಕೆಟ್ಟದ್ದು ಮಾಡಿ ಬಿಡೋದಕ್ಕೂ ಅರ್ಥ ಇದೆ, ದುಃಖ ತಪ್ಪುತ್ತೆ. ದುಃಖ ತಪ್ಪೋದಿಲ್ಲ ಅಂದಮೇಲೆ ಏನು ಪ್ರಯೋಜನ? ಹಾಂ 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 ಇಲ್ಲ ಇಲ್ಲ, ಅವ್ರ ಪ್ರಕಾರ ಅನ್ನೋ ತಮಸ್ಸಿಲ್ಲ, ಇಲ್ಲ ಇಲ್ಲ. ಅದಕ್ಕೆ ಫಾಲೋವರ್ಸ್ ಜಾಸ್ತಿ ಆಗ್ತಾರೆ, ಅದು ರಿಸ್ಕೇ ಇಲ್ಲ ಅಂತ ಆ ಥರ ರಿಸ್ಕೇ ಇಲ್ಲ. ಬೇರೆ ಎಷ್ಟೊಂದು ಯಾರು ಮತ್ತೆ ಅದಕ್ಕೆ ಜನ ನಂಬ್ತಾರೆ ಅಂದರೆ, ಈ ಸಾಧನೆಗೆ ಹೆಸರೇ ಇಲ್ಲ, ಒಳ್ಳೆಯವನಾಗಿರ್ಬೇಕಾಗಿಲ್ಲ, ಅದು ಮಾಡುವಾಗ ಏನು ಮಾಡಬೇಕಾಗಿಲ್ಲ, ಇಷ್ಟಪಟ್ಟಾಗಿರ್ಬೋದು. ದೃಢಂ ಕೃತ್ವ ಘೃತಂ ತಬೇ, ಸಾಲ ಮಾಡೋ ತುಪ್ಪ ತಿನ್ನ ಅಷ್ಟೇ. ಈ ರೀತಿ ವಾದ ಮಾಡಿದರೆ ಫಾಲೋವರ್ಸ್ ಸಿಗದೆ ಏನು ಮಾಡ್ತಾರೆ? ಅದಕ್ಕೆಲ್ಲ ಕೂಡ ಎಷ್ಟೋ ಕ್ಲಾಸಿಗೆ ಹೋಗ್ತಾರೆ, ಕಾಲೇಜ್ ಆ ಸ್ಕೂಲಿಗೆ ಸೇರ್ತಿರುತ್ತೆ, ಯಾಕಂದ್ರೆ ಕ್ಲಾಸ್ ನಡೆಯೋದಿಲ್ವಂತೆ, ಆರಾಮಾಗಿರ್ಬೋದು ಅಂತಾರೆ. ಆ ಸ್ಥಳ ಕ್ಲಾಸೇ ನಡೆಯೋದು, ಎಷ್ಟು ಬರೋದೇ ಇಲ್ವಂತೆ, ಮತ್ತು ಹೋಮ್ವರ್ಕ್ ಮಾಡಿಸೋದಿಲ್ವಂತೆ, ಅದು ಬೇರೆ, ಎಕ್ಸಾಮ್ಸ್ ಇರೋದಿಲ್ವಂತೆ. ಅದರಿಂದ ಭಾಳ ಸುಲಭ, ಈ ಕಾಲೇಜ್ ಸೇರೋದಿಲ್ಲ, ಭಾಳ ಸ್ಟ್ರಿಕ್ಟ್ ಅಂತೆ. ಎವ್ರಿ ವೀಕ್ ವೀಕೆಂಡ್ ಟೆಸ್ಟ್ ಅಂತೆ, ಕ್ವಾರ್ಟರ್ಲಿ ಅಂತೆ, ಮಿಡ್ ಟರ್ಮ್ ಅಂತೆ, ಅವು ಪಜಿತ ಬೇಡ ಅಂದ್ಬಿಡ್ತಾರೆ ಆ ಟೈಪ್. ಹಾಗಾಗಿದೆ ಈಗ ಮತ್ತೊಬ್ಬತ್ತಾನೆ ಅದಕ್ಕೆ ಜನ ಒಪ್ಪೋದಿಲ್ಲ ಅಂದರೆ ಏಕಾದಶಿ ಅಂತೆ ಇವೆಲ್ಲ ಪರಿಚಯ ಶುರುವಾಗ್ತದಲ್ಲ, ಇವೆಲ್ಲ ಕಷ್ಟ ಇರೋದ್ರಿಂದ ಮನುಷ್ಯ ಬಿಟ್ಬಿಡ್ತಾರೆ. ಇದನ್ನ ಅರ್ಥ ಮಾಡಿಕೊಂಡ್ರೆ ಯಾತಕ್ಕೆ ಫಾಲೋ ಮಾಡೋದ್ರ ಮೇಲೆ ನಿದರ್ಶನ ಇದೆ. ನಚ ನೋಡಿ ಸರಿಯಾಗಿದೆ, ಈಶ್ವರ ಅಪ್ರೀತ್ಯೆ ಅಪ್ರಿಯತ್ವೇನೇವ ಕಾರಣಾಭಾವಾತ್, ನಚ ಧೂಮಾದಿ ದೇವತಾ ಸಹ ಅವಸ್ಥಾನಾತ್ ಕರ್ಮಿಣೋಪಿ ತತ್ಪದ ಪ್ರಾಪ್ತಿ ತನ್ನಿಮಿತ್ತ ವಿದ್ಯಾಖ್ಯ ಕಾರಣಾಭಾವಾತ್. ಈಗ ಅಲ್ಲೊಂದು ಪ್ರಶ್ನೆ ಇದೆ, ಧೂಮೋ ಭೂತ್ವ ಅಭ್ರಂ ಭವತಿ ಅಂತ ಈ ರೀತಿ ಉಪನಿಷತ್ ವಾಕ್ಯ ಬರುತ್ತೆ. ಸ್ವರ್ಗಲೋಕದಿಂದ ವಾಪಸ್ ಹೊರಟವನು ಅಥವಾ ಸತ್ತ ಮೇಲೆ ಸುಖನೋ ದುಃಖನೋ ಅನುಭವಿಸಿ ಮತ್ತೆ ವಾಪಸ್ ಹುಟ್ಟುತ್ತಾರಲ್ಲ, ಹೇಗೆ ಹುಟ್ಟುತ್ತಾನೆ ಅಂತ ಕೇಳಿದರೆ, ಮೊದಲು ಧೂಮವಾಗ್ತಾನೆ, ಆಮೇಲೆ ಮೇಘದಲ್ಲಿ ಸೇರ್ತಾನೆ, ಆಮೇಲೆ ಮಳೆಯಲ್ಲಿ ಬೀಳ್ತಾನೆ, ಆಮೇಲೆ ಧಾನ್ಯದಲ್ಲಿ ಸೇರ್ತಾನೆ, ಆಮೇಲೆ ಅದು ಪಕ್ವವಾಗುತ್ತೆ, ಅದನ್ನು ತಂದೆ ತಿಂತಾನೆ, ಅಲ್ಲಿಂದ ತಾಯಿಗಳು ಪ್ರವೇಶ ಮಾಡ್ತಾನೆ, ಮುಂದೆ ಹುಟ್ಟುತ್ತಾನೆ. ಇದು ಕ್ರಮ ಇದು, ಹುಟ್ಟೋ ಕ್ರಮ ಇದು, ಗೊತ್ತಾಯ್ತಾ? ಅಲ್ಲೇನು ಹೇಳ್ತಾರೆ ಉಪನಿಷತ್ತಿನಲ್ಲಿ, ಧೂಮೋ ಭೂತ್ವ ಅಭ್ರಂ ಭವತಿ, ಜೀವ ಏನಾಗ್ತಾನೆ, ಧೂಮವಾಗ್ತಾನೆ, ಮೇಘವಾಗ್ತಾನೆ ಅಂತ ಹೇಳಿಬಿಟ್ಟು ಅಲ್ಲಿ ಪ್ರಶ್ನೆ ಬಂತು, ಧೂಮ ಆಗ್ತಾನ ಜೀವ, ಮೇಘ ಆಗ್ತಾನ? ಅವ್ರು ಪ್ರಶ್ನೆ ಹಾಕೊಂಡು ಆಗ ಸಾಧ್ಯ ಇಲ್ಲ. ಯಾಕೆ? ಧೂಮ ಜಡ ಪದಾರ್ಥ, ಮೇಘ ಅಂಬೋದು ಜಡಪ, ಕಾರಲ್ಲಿ ಕೂತವನು ಕಾರ ಆಗಿಬಿಡ್ತಾನ, ಪ್ಲೇನಲ್ಲಿ ಕೂತಲು ಪ್ಲೇನ್ ಆಗಿಬಿಡ್ತಾನೆ, ಆಗೋದಿಲ್ಲ. ಇಲ್ಲಿ ಧೂಮ ಅಭ್ರಂ ಭವತಿ ಅಂದ್ರೆ ಏನು? ಮೇಘವೇ ಆಗೋದಿಲ್ಲ, ಧೂಮವೇ ಆಗೋದಿಲ್ಲ, ಅದರೊಳಗೆ ಸಹ ಸ್ಥಾನ, ಸಹ ಅವಸ್ಥಾನನೇ ಹೊರತು ಸಹ ಭಾವ ಅಲ್ಲ, ಐಕ್ಯ ಅಲ್ಲ. ಆಚಾರ್ಯರ ಇದು ಪ್ರಶ್ನೆ ಅಂತ ಆಚಾರ್ಯ ಇದು ಒಂದು ವಿಶೇಷ ಒಂದು ವಿಷಯ ಇಲ್ಲಿ ಏನಿದೆ ಅಂದರೆ, ಇದಕ್ಕೆ ಅದ್ವೈತ ಭಾಷೆಯಲ್ಲೂ ಕೂಡ ಇದೇ ಅಧಿಕರಣಕ್ಕೆ ಇದೇ ಅರ್ಥ ಪ್ರಶ್ನೆ ಹಾಕೊಂಡು ಇದೇ ಉತ್ತರ ಕೊಡ್ತಾರೆ. ಏನು ಉತ್ತರ? ಧೂಮವಾಗ್ತಾನೆ, ಅಭ್ರವಾಗ್ತಾನೆ, ಅದಕ್ಕೆ ಧೂಮ ಹೇಗಾಗ್ತಾನೆ ಜೀವ, ಚೇತನ ಜಡ ಹೇಗಾಗ್ತಾನೆ? ಆಗೋದಿಲ್ಲ. ಆದರೆ ಜೊತೆಗಿರ್ತಾನೆ ಅಂತ ಅರ್ಥ ಮಾಡಬೇಕು. ಅರ್ಥ ಆಯ್ತಾ? ಹಾಗಿದ್ದರೆ ಬ್ರಹ್ಮಭವತಿ ಬ್ರಹ್ಮಭವತಿ ಯಾಕೆ ಅರ್ಥ ಮಾಡೋದಿಲ್ಲ ಹಾಗಿದ್ರೆ ನೀವು? ಅರ್ಥ ಆಯ್ತಾ? ಮೇಘ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಯಾತಕ್ಕೆ? ಜಡ ಪದಾರ್ಥ ಅಂತ ಕರಿತೀರಲ್ಲ. ಹಾಗಿದ್ರೆ ಚೇತನ ಜಡ ಆಗೋದಿಲ್ಲ ಅಂದಮೇಲೆ ಅಸ್ವತಂತ್ರ ಸ್ವತಂತ್ರ ಹೇಗಾಗ್ತಾನೆ? ಅಪೂರ್ಣ ಪೂರ್ಣ ಹೇಗಾಗ್ತಾನೆ? ಅದಕ್ಕಿಂತ ಡೇಂಜರಸ್ ಇದು, ಹೌದಲ್ಲ? ಸ್ವಲ್ಪ ಅದೇನು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಇಲ್ಲಿ ಎಷ್ಟಾಗುತ್ತೆ? ಇಲ್ಲೇ ಅಸ್ವತಂತ್ರನು ಜೀವ ಹರಿ ಸರ್ವಸ್ವತಂತ್ರ ಅಪೋಸಿಟ್ ಥಿಂಗ್ಸ್ ಒಂದಾಗೋದು ಎಂದೂ ಸಾಧ್ಯ ಇಲ್ಲ. ಆದ್ದರಿಂದ ಅವ್ರು ಕೊಟ್ಟ ಕಾರಣನೇ ಇದು, ಅವ್ರು ಅಲ್ಲಿ ಏನು ಕಾರಣ ಕೊಡಲಿಲ್ಲ ಅಲ್ಲಿ, ಅದು ಮಿಥ್ಯಾ ಆದ್ದರಿಂದ ಆಗೋದಿಲ್ಲ ಅಂತೇಳಿ ಎರಡು ಸತ್ಯ ಅಂತ ಒಪ್ಪಿಕೊಂಡೇ ಮಾತಾಡ್ತಾರೆ. ಈ ಮಾತು ಅರ್ಥ ಮಾಡ್ಕೊಂಡ್ಬಿಟ್ರೆ ಅವರು ನಮ್ಗೇನು ಪ್ರಶ್ನೆ ಕೇಳ್ಬೋದು, ಅವರು ಬೇರೆ ಅರ್ಥ ಮಾಡ್ತೀರಿ, ಹಾಗೆ ಅರ್ಥ ಮಾಡಬಾರ್ದು. ಜೀವ ಬ್ರಹ್ಮನಾಗ್ತಾರೆ, ಮಮ್ಮನೇ ಆಗ್ತಾನೆ ಅಂತ ಅರ್ಥ ಮಾಡಬೇಕು ಅಂತ ಹೇಳ್ತಾರೆ. ಹಾಗೆ ನೀವು ಯಾಕೆ ಅರ್ಥ ಮಾಡೋದಿಲ್ಲ ಇದನ್ನ ಇಲ್ಲಿ ಅಂತ ಕೇಳಿದ್ರೆ, ಇಲ್ಲ ಹೊಂದೋದಿಲ್ಲ ಅಂತ, ಮತ್ತೆ ಇನ್ನೂ ಹೊಂದೋದಿಲ್ಲ, ಬೇರೆ ಅರ್ಥ ಮಾಡಬೇಕು. ವೇದವಾಕ್ಯಕ್ಕೆ ಬೇರೆ, ಅವ್ರ ಇನ್ನೊಂದು ವಾದ ಇದೆ, ವೇದವಾಕ್ಯ ಬೇರೆ ಅರ್ಥ ಮಾಡಬಾರದು, ಈ ವೇದವಾಕ್ಯಕ್ಕೆ ಬೇರೆ ಅರ್ಥ ಮಾಡ್ತೀರ ನೀವಿಲ್ಲಿಗ. ಧೂಮಭೂತ್ವ ಅಭ್ರಂಭವತಿ ಎಂಬುದು ಏನದು? ವೇದವಾಕ್ಯ. ವೇದವಾಕ್ಯಕ್ಕೆ ಬೇರೆ ಅರ್ಥ ಮಾಡಿದ ಮೇಲೆ ಈ ವೇದಕ್ಕೆ ಯಾಕೆ ಬೇರೆ ಅರ್ಥ ಮಾಡೋದಿಲ್ಲ? ಅಲ್ಲೇ ಸಿಕ್ಕಾಕೊಟ್ಟು ಇದೆಲ್ಲ ವ್ಯಾಸರಾದ್ರೆ ಏನು ಮಾಡ್ತಾರೆ? ತಾತ ಆತ್ಮರಿ ಚಂದ್ರಿಕಾದ್ರೆ ತೋರಿಸ್ಕೊಡ್ತಾರೆ, ಎಷ್ಟು ತಪ್ಪು ಮಾಡಿದ್ದೀರಿ ನೋಡಿ ನೀವು ಅಂತ. ನಚ ತೈಹಿ ಸಹ ಅವಸ್ಥಾನಾತ್ ನೋಡಿ, ಕರ್ಮಿಣೋಪಿ ತತ್ಪದ ಪ್ರಾಪ್ತಿ ತನ್ನಿಮಿತ್ತ ವಿದ್ಯಾಖ್ಯ ಕಾರಣಾಭಾವ. ಇನ್ನೊಂದು ಪ್ರಶ್ನೆ ವಿಷಯ, ಅಲ್ಲಿನ ಆಚಾರ ಭಾಷೆಯಲ್ಲಿ ಅಷ್ಟರ್ಥ, ಇಲ್ಲಿ ಹೊಸ ಅರ್ಥ ಬರೀತಾರೆ. ಏನು ಅರ್ಥ ಅಂತ ಕೇಳಿದರೆ, ಧೂಮವಾಗ್ತಾನೆ ಅಭ್ರವಾಗ್ತಾನೆ ಅಂದರೆ ಧೂಮಾಭಿಮಾನಿ ದೇವತೆ ಆಗ್ತಾನೋ? ಅಭ್ರವಾನಿ ದೇವತೆ ಆಗ್ತಾನೋ ಅಂತ ಕೇಳಿದ್ರೆ ಆಗೋದಿಲ್ಲ. ಯಾಕೆ? ತನ್ನಿಮಿತ್ತ ವಿದ್ಯಾಖ್ಯ ಕಾರಣಾಭಾವ. ಅದಾಗಬೇಕಾದ್ರೆ ಏನಾಗಬೇಕು ಅವನು? ಈಗ ಹೇಳ್ತಾರೆ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅಂತ ಬಿಡ್ತಾರೆ, ಕಷ್ಟ ಏನು ಅನ್ಕೊಬಿಡ್ತೀವಿ, ಕೆಲಸ ಪ್ರೊಫೆಸರ್ ಅಂತ ಕೇಳ್ತೀವಿ. ಅಲ್ಲ ಅಲ್ಲ, ಕ್ಲಿನಿಕಲ್ ಸ್ಟಾಫ್ ಈ ಥರ ನಾನ್ ಟೀಚಿಂಗ್ ಸ್ಟಾಫ್ ಅಂತ ಹೇಳ್ತಾರೆ. ನೋಡಿದ ತಕ್ಷಣ ಏನು ತಿಳ್ಕೊಂಡು ನಾವು? ಫಸ್ಟು ಎಜುಕೇಷನ್ ಡಿಪಾರ್ಟ್ಮೆಂಟ್ ಹೇಳಿದ ತಕ್ಷಣ ಪ್ರೊಫೆಸರು ಲೆಕ್ಚರರು ಅಂತ ತಿಳ್ಕೊತೀವಿ. ಇಲ್ಲ ಇಲ್ಲ, ನಾನು ನಾನ್ ಟೀಚಿಂಗ್ ಸ್ಟಾಫ್ ಅಂತ ಹೇಳ್ತಾರೆ. ಅದೇ ರೀತಿನೇ ಇದು ಅಭ್ರಂಭವತಿ ಧೂಮಭವತಿ ಅಂತ ದೇವತೆ ಆಗಿಬಿಡ್ತಾರಂತ ಕೇಳಿದರೆ ದೇವತೆ ಆಗೋದಿಲ್ಲ. ಎಜುಕೇಷನ್ ಬ್ಯಾಂಡ್ ಹೇಳಿರಲಿಲ್ಲ ಅಂತ ಕೇಳಿ ಎರಡಿದೆ ಅದರೊಳಗೆ. ಯಾಕೆ ಟೀಚಿಂಗ್ ಯಾಕೆ ಆಗಿಲ್ಲ ಅಂದರೆ ಆ ಕ್ವಾಲಿಫಿಕೇಷನ್ ಇಲ್ಲ ಆತನಿಗೆ. ಅದೇ ರೀತಿಯಲ್ಲಿ ಅಭ್ರ ಯಾತಕ್ಕಾಗಲಿಲ್ಲ, ಅಭ್ರ ದೇವತೆ ಯಾತಕ್ಕಾಗಲಿಲ್ಲ ಅಂತ ಕೇಳಿದರೆ ಆ ವಿದ್ಯೆ ಇಲ್ಲ ಆತನಿಗೆ. ತನ್ನಿಮಿತ್ತ ವಿದ್ಯಾ ಅಂದರೆ ಎಜುಕೇಷನ್ ಕ್ವಾಲಿಫಿಕೇಷನ್, ತನ್ನಿಮಿತ್ತ ವಿದ್ಯಾಖ್ಯ ಕಾರಣಾಭಾವ. ಅದು ಎರಡರ್ಥನೂ ಮಾಡಕ್ಕೆ ಬರೋದಿಲ್ಲ. ಈಗ ಒಂದರ್ಥ ಭಾಷ್ಯದ್ದು, ಇನ್ನೊಂದರ್ಥ ನ್ಯಾಯವಿವರಣದ್ದು. ಅಲ್ಲೇನು ಅರ್ಥ ಮಾಡಿಕೊಂಡ್ರು, ಧೂಮವೇ ಆಗ್ತಾನೆ, ಅಭ್ರವೇ ಆಗ್ತಾನೆ ಅಂದರೆ ಆಗೋದಿಲ್ಲ, ಆಗಲಿಕ್ಕೆ ಸಾಧ್ಯ ಇಲ್ಲ, ಜೊತೆಗಿರ್ತಾನೆ ಅಂತ ಅಷ್ಟೇ ಅರ್ಥ. ಇಲ್ಲಿ ವಿಶೇಷ ಪ್ರಶ್ನೆ ಹಾಕ್ಕೊಂಡು, ಧೂಮಾಮಾನ ದೇವತೆ ಆಗ್ತಾನೋ, ಅಭ್ರಾಮಾನ ದೇವೇ ಆಗ್ತಾ, ಅದು ಆಗೋದಿಲ್ಲ, ಅದು ಬೇಗ ಅರ್ಹತೆ ಇಲ್ಲ ಅದರಿಂದಾಗಿನಿ. ಅರ್ಥ ಆಯ್ತಾ? ಎಲ್ಲಿ ಜೊತೆಗಿರೋದು? ಧೂಮ ಜೊತೆಗಿರ್ತಾರೆ, ಮೇಘ ಜೊತೆಗಿರ್ತಾರೆ, ಅಲ್ಲಿಂದ ಬಿಡ್ತಾರೆ. ಈ ಪ್ಲೇನ್ ಬಿದ್ದರೆ ಪ್ಲೇನ್ ಜೊತೆ ಕೂತೋರು ಬಿಡ್ತಾರಲ್ಲ, ಹಾಗೆ ಮೇಘ ಜೊತೆ ಮಳೆಯಾಗಿ ಬಿಡ್ತಾನೆ ಕೆಳಗೆ. ಮಳೆಯಾಗಿ ಧಾನ್ಯದಲ್ಲಿ ಸೇರ್ತಾರೆ, ಧಾನ್ಯದಿಂದ ಅಡುಗೆ ಮನೆಗೆ ಬರ್ತಾನೆ, ಅಲ್ಲಿ ಅನ್ನದ ಮೂಲಕ ಒಳಗೆ ಹೋಗ್ತಾನೆ. ಅರ್ಥ ಆಯ್ತಾ? ಇದು ಜೀವ ಎಂಟರ್ ಆಗೋ ರೀತಿ ಇದು. ಅದೇನು ಒಪ್ಲೇಬೇಕಾದ್ರೆ ಹೇಗೋಗುತ್ತೆ ಬ್ಯಾಕ್ಟೀರಿಯಾ ಹೇಗೆ ಎಂಟಾಗುತ್ತೀವಲ್ಲ, ಹೊಟ್ಟೆಗೆ ಹೋಗುತ್ತೆ, ಪ್ಯಾರಾಸೈಟ್ಸ್ ಎಲ್ಲ ಹೇಗೆ ಎಂಟರ್ ಆಗುತ್ತೆ? ದಾರಿ ಇಲ್ಲ, ಮಣ್ಣಿಲ್ಲ, ಕಾಲು ಕೊಳಕ್ಕೆ ತುಳಿದ್ರೆ ಅಲ್ಲಿಂದ ಎಂಟರ್ ಆಗಿ ಹೊಟ್ಟೆ ಬರುತ್ತೆ. ಎಷ್ಟು ಆಶ್ಚರ್ಯ ಅಂತ ಕೇಳಿದರೆ, ಎಷ್ಟು ಸಾಕ್ತ ಸಾಮರ್ಥ್ಯ ಇರಬೇಕು ಅವ್ರಿಗೆ. ಹಾಂ, ಸುಟ್ಟು ಹೋಗಲ್ಲ, ಅದು ಅನುಭವ ಬರೋದಿಲ್ಲ ಅಂತ. ಆ ಸೂಕ್ಷ್ಮವಾಗಿರ್ತಾನೆ, ಆದ್ದರಿಂದ ಎಕ್ಸ್ಪೀರಿಯನ್ಸಿ ಬರೋದಿಲ್ಲ, ಸೂಕ್ಷ್ಮತೆ ಇರುತ್ತೆ. ಆಗಲೂ ಅನುಭವ ಇದ್ದರೆ ಅನುಭವಿಸ್ಬೋದಾಗಿತ್ತು, ಅವನು ಇಲ್ಲ ಅಷ್ಟೇ, ಆಗ ಅನುಭವ ಇಲ್ಲ ಅವನಿಗೆ. ಅದು ಇರೋದು ಗೊತ್ತಾಗುತ್ತೆ, ಅನುಭವ ಆಗೋದಿಲ್ಲ. ಮತ್ತೆ ತೈಸ್ ತೈಹಿ ಕೆಲಸ ಹೀಗಾಗುತ್ತೆ. ಪ್ಲೇನಲ್ಲಿ ಹೋಗ್ತಿರ್ತಾರಲ್ಲ, ಪ್ಲೇನಲ್ಲಿ ಹೋಗ್ಬೇಕಾದ್ರೆ ಇಲ್ಲಿ ಟೆಂಪರೇಚರ್ ಎಷ್ಟಿರುತ್ತೆ ಗೊತ್ತಿಲ್ಲ, ಸಾಮಾನ್ಯವಾಗಿ -40 ಹೆಚ್ಚು ಕಡಿಮೆ, -40 ಏನು ಹೊರಕೂತಾರೆ ಅನಿಸೋದಿಲ್ಲ, ಅದಕ್ಕೆ ಆ ಎಫೆಕ್ಟ್ ಆಗೋದಿಲ್ಲ. ಅರ್ಥ ಆಯ್ತು? ಯಾಕೆ ಎಲ್ಲ ಏರ್ ಕಂಡೀಷನ್ ಆದ್ದರಿಂದ ಅದು ಅನುಭವ. ಅಕಸ್ಮಾತ್ ಇರೋ ಓಪನ್ ಆದರೆ ಕತ್ತೆ ಮುಗಿದು ಎಲ್ಲ ಫ್ರೀಜ್ ಆಗೋಗ್ಬಿಡ್ತಾರೆ ಇಮಿಡಿಯೇಟಾಗಿ. ಅರ್ಥ ಆಯ್ತಾ? ಈಗ ಸೊ ಅನುಭವ ಯಾಕೆ ಆಗಲಿಲ್ಲ? ನಿಯಂತ್ರಣ ವ್ಯವಸ್ಥೆ ಬೇರೆ ಇದೆ. ಸೊ ಮನೆ ಇಲ್ಲಿ ಆಗಿದ್ರೆ ಹಾಗಿರ್ತಾ ಹಾಗೆ ಇರ್ತಾರೆ, ಏನು ವ್ಯತ್ಯಾಸನೇ ಗೊತ್ತಾಗಲಿಲ್ಲ ಅವನಿಗೆ. ಅದೇ ರೀತಿ ಇರ್ತಾನೋ ಜೀವ ಜೊತೆಗಿದ್ದಾಗ ಹಾಗಿರ್ತಾನೆ, ಅಲ್ಲಿ ವಾತಾವರಣಕ್ಕೆ ತಕ್ಕಂತಿರೋದ್ರಿಂದ ಅದಕ್ಕೆ ಪೆಟ್ಟಾಗೋದೇನಾಗೋದಿಲ್ಲ ಅವನಿಗೆ, ಹಾಗೆ ಇರ್ತಾನೆ. ಕೆಲವದರಲ್ಲಿ ಸಾಮ್ಯ, ಕೆಲವರಲ್ಲಿ ವೈಷಮ್ಯ. ನಚ ತೈಸ್ತೈಹಿ ಸ ಅವಸ್ಥಾನಾತ್ ಅತಿಚಿರತ್ವ ವತ್ಸರಾತ್ ಪೂರ್ವಮೇವತು ಇತಿ ಕ್ಲುಪ್ತ ಕಾಲಾತ್ ಅಧಿಕಾವಸ್ಥಾನೇ ಕಾರಣಾಭಾವ. ಇನ್ನೊಂದು ಪ್ರಶ್ನೆ ಹಾಕ್ಕೊಂಡು, ಹಾಗಿದ್ದರೆ ಅವನು ಧೂಮವಾಗ್ತಾನೆ, ಆಮೇಲೆ ಮೇಘದಲ್ಲಿ ಬರ್ತಾನೆ, ಆಮೇಲೆ ಮಳೆಯಲ್ಲಿ ಬಿಡ್ತಾನೆ ಅಂತ ಹೇಳಿದ್ರಿ. ಹಾಗಿದ್ದರೆ ಎಂದು ಬಿಡ್ತಾನೋ ಯಾರಿಗೆ ಗೊತ್ತು? ಅಲ್ಲೂ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಂಡು ಟ್ರೈ ಮಾಡ್ತಾನೆ. ಎಂದೋ ಮಳೆಯಾಗಿ ಎಂದೋ ಹುಟ್ಟಬಹುದು ಅಂತ ಕೇಳಿದರೆ ಹಾಗೆಲ್ಲ ಇಲ್ಲ. ವತ್ಸರಾತ್ ಪೂರ್ವ ಇವತ್ತು ಜೀವನ ಹುಟ್ಟಿನ ಪ್ರೋಸೆಸ್ ಸ್ಟಾರ್ಟ್ ಆದಮೇಲೆ ಒಂದು ವರ್ಷ ಒಳಗೆ ಹುಟ್ಟಿಬಿಡ್ತಾರೆ ಅಂತ ಹೇಳ್ತಾರೆ. ಹುಟ್ಟು ಪ್ರೋಸೆಸ್ ಸ್ಟಾರ್ಟ್ ಆದಮೇಲೆ ಬಸ್ ಬಿಡೋದು ಕಷ್ಟ, ಬಿಟ್ಟಮೇಲೆ 2 hours ಅಂತಾರಲ್ಲ, ಹಾಗೆ ಜರ್ನಿ ಎಷ್ಟು ದೂರ ಅಂತ 2 hours ಅಂತಾರೆ. ಇನ್ನು ಹೊರಟೇ ಇಲ್ಲ ಅವನು, ಇನ್ನು ಹೋಗಿಲ್ಲ, ಅದೇ ಬಿಟ್ಟಮೇಲೆ 2 hours ಅಂತಾರೆ. ಯಾರಿದೆ ಜ ಹುಟ್ಟೋ ಪ್ರೋಸೆಸ್ ಸ್ಟಾರ್ಟ್ ಆಗಿದ್ದಮೇಲೆ ಜೀವ ಏನಾಗ್ತಾನೆ? ಒಂದು ವರ್ಷದೊಳಗೆ ಹುಟ್ಟೆ ಹುಟ್ಟುತ್ತಾರೆ ಅಂತ ಹೇಳಿ. ಅರ್ಥ ಆಯ್ತಾ? ಸ್ವರ್ಗದಿಂದ ಬಿಡ್ತಾನೆ ತಿಳ್ಕೊಂಬಣ್ಣಿಗೆ, ಸ್ವರ್ಗಕ್ಕೆ ಹೋದವನು ಬಿಡ್ತಾರೆ, ಅಥವಾ ನರಕಕ್ಕೆ ಹೋದವನು ವಾಪಸ್ ಬರ್ತಾನೆ. ಅಲ್ಲಿಂದ ಹೋದವನು ಎಷ್ಟು ದಿವಸ ಇರೋಕ್ಕೆ ಸಾಧ್ಯ ಬೇರೆ ಕಡೆಗೆ? ಮ್ಯಾಕ್ಸಿಮಮ್ 1 year ಅಷ್ಟೇ, ಅಷ್ಟರಲ್ಲಿ ಪ್ರೋಸೆಸ್ ಎಲ್ಲ ಕಂಟಿನ್ಯೂ ಆಗಿಬಿಡುತ್ತೆ. ಇವಾಗ ಅಪ್ಲಿಕೇಶನ್ ಹಾಕ್ತೀರಪ್ಪ ನೀವು ಕಾಲೇಜ್ಗೆ ಜೂನ್ನಲ್ಲಿ, ಹಾಂ, ಎಷ್ಟು ದಿವಸ ಸೆಟ್ಲ್ ಆಗಬೇಕದು? ಅಪ್ಲಿಕೇಶನ್ ಕಾಲೇಜ್ ಸೆಟ್ಲ್ ಆಗಲೇಬೇಕದು ಅಪ್ಲಿಕೇಶನ್ ಅವ್ರು ತಾನೆ. ಯಾಕೆ ಅವ್ರ ಕ್ಲಾಸಸ್ ಶುರು ಆಗಬೇಕಲ್ಲ ಅಷ್ಟೊತ್ತಿಗೆ. ಎಷ್ಟು ಕೆಲವಕ್ಕೆ ಟೈಮ್ ಬೌಂಡ್ ಇರೋದೇ ಇಲ್ಲ, ಹಾಕ್ಬಿಟ್ಟು ಬಿದ್ದುಬಿಡುತ್ತೆ ಹೋಗೊಂದು ಕಡೆಗೆ. ಕೆಲವು ಆಗಲ್ಲ, ಟೈಮ್ ಬೌಂಡ್ ಅದು, ಅಷ್ಟರೊಳಗೆ ಮುಗಿಲೇಬೇಕದು. ಹಾಂ, ಇಲ್ಲ ಎಸ್ ಆರ್ ನೋ ತೀರ್ಮಾನ, ಅಡ್ಮಿಷನ್ ಇದೆಯೋ ಇಲ್ಲೋ ತೀರ್ಮಾನ ಬಿಡಬೇಕು. ಡಿಸೆಂಬರ್ ನೋಡೋಣ ಅಂತೆಲ್ಲಕ್ಕಾಗೋದಿಲ್ಲ. ಹಾಂ, ಅದೇ ರೀತಿಯೇ ಹುಟ್ಟಿನ ಪ್ರೋಸೆಸ್ ಸ್ಟಾರ್ಟ್ ಆದಮೇಲೆ ಒಂದು ವರ್ಷದೊಳಗೆ ಜೀವ ಏನಾಗ್ತಾನೆ? ಮತ್ತೆ ಹುಟ್ಟಿಬಿಡ್ತಾನೆ. ನಚ ವ್ರೀಹ್ಯಾದಿ ಜೀವೈಹಿ ಸಹ ಅವಸ್ಥಾನಾತ್ ದುಃಖ ಪ್ರಾಪ್ತಿ. ಅದನ್ನು ಕೊಡ್ತಾರೆ. ವ್ರೀಹ್ಯಾದಿ ಜೀವರೊಳಗಿದ್ದಾಗ ವ್ರೀಹ್ಯ ಜೀವದಲ್ಲಿ ಏನಾಗ್ತಾನೆ? ಈಗ ಕುಟ್ತಾರೆ, ಕುಟ್ಟಿತಾನು ವಯಸ್ಸು ಎಲ್ಲ ಮಾಡ್ತೀವಲ್ಲ, ಪ್ರಾಣಿ ನೋವಾಗುತ್ತೆ ಅಂತ ಹೇಳಿಬಿಟ್ಟು ಅದ್ರಲ್ಲಿ ಇವನು ಸೇರ್ಕೊಂಡು ಇವನು ಸೇರ್ಕೊಂಡಿಲ್ಲ ಅಂತ ಹೇಳ್ತಾರೆ. ಅಲ್ಲಿರೋ ಅಭಿಮಾನಿ ದೇವತೆ ಅದು ಅವರಿಗೆ ನೋವಾಗುತ್ತೆ, ಹೊರತು ಇವರಿಗೆ ಆಗೋದಿಲ್ಲ. ನಚ ವ್ರೀಹ್ಯಾದಿ ಜೀವೈಹಿ ಸಹ ಅವಸ್ಥಾನಾತ್ ದುಃಖ ಪ್ರಾಪ್ತಿ ಶಬ್ದವಿಹಿತತ್ವೇನ ಪಾಪಾಖ್ಯ ಕಾರಣಾಭಾವ. ಇಲ್ಲಿ ಎರಡು ರೀತಿಯಲ್ಲಿ ಅಲ್ಲಿರತಕ್ಕಂತಹ ದೇವತೆಗಳಿಗೆ ದುಃಖ ಆಗುತ್ತೋ ಅಂದರೆ ಇಲ್ಲ, ಈ ಜೀವನಿಗೆ ದುಃಖ ಆಗ ಆ ನಿಮಿತ್ತ ದುಃಖ ಆಗೋದಿಲ್ಲ, ಬೇರೆ ದುಃಖ ಅವನಿಗಿದೆ, ಆ ನಿಮಿತ್ತವಾದ ದುಃಖ ಅವನಿಗಿಲ್ಲ. ಈಶ ತೃಪ್ತೈವ ಪಿತರಂ ಪ್ರವಿಶ್ಯ ಆಯಾತಿ ನಚ ವೈಯರ್ಥ ನಚ ವೈಯರ್ಥಂ. ಅಲ್ಲಿ ಬಿಟ್ಟೋಗಿದ್ದೇವೆ, ಹನುಮಸ್ವರ ಬಿಟ್ಟೋಗಿದೆ. ಪಿತೃ ಶರೀರ ಗಮನೆ ಮಾತರಂ ಇತಿ ಈಶಕ್ಲುಪ್ತತ್ವ ವಚರಾ. ಈಶ ಕೃಪ್ತೈವ ಪಿತರಂ ಪ್ರವಿಶ್ಯ ಆಯಾತಿ ನಚ ವೈಯರ್ಥಂ ಪಿತೃ ಶರೀರ ಗಮನೆ ಮಾತರಂ ಇತಿ ಈಶ ಕೃಪ್ತತ್ವ ವಚನಾತ್. ಮೇಲೆ ಅನುಸ್ವಾರ ಇಟ್ಕೋಬೇಕಲ್ಲಿ. ಇನ್ನೊಂದು ಪ್ರಶ್ನೆ ಏನು ಬಂತು? ಈಶ ಕೃಪ್ತಿಯಿಂದ ಭಗವಂತನ ನಿಯಮದಿಂದ ಮೊದಲು ಜೀವ ಎಲ್ಲಿ ಪ್ರವೇಶ ಮಾಡ್ತಾನೆ? ತಂದೆಯ ಒಳಗೆ ಪ್ರವೇಶ ಮಾಡ್ತಾನೆ. ಸಾಮಾನ್ಯವಾಗಿ 3 ತಿಂಗಳಿರ್ತಾನೆ ಅಂತ ನಿಯಮ ಆಚಾರದ ಆತ್ಮನಿಧಿಯಲ್ಲಿ ಬರೀತಾರೆ. ತಂದೆಯಲ್ಲಿ ಸೇರಿದ ಜೀವ 3 ತಿಂಗಳಿರ್ತಾನಂತೆ, ಆಮೇಲೆ ತಾಯಿಯಲ್ಲಿ 9 ತಿಂಗಳು 9 ದಿವಸ ಸ್ಟ್ಯಾಂಡರ್ಡ್, ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು. ಪಿತೃಶರೀರ ಗಮನೆಯ ಮಾತರಂ ಮಿತಿ ಈಶಕೃಪ್ತತ್ವ ವಚನ. ಅದಕ್ಕೆ ಡೈರೆಕ್ಟ್ ತಾಯಿ ಪ್ರವೇಶ ಮಾಡ್ಬೋದಲ್ಲ ಅಂದರೆ ಇಲ್ಲ, ಭಗವಂತ ನೇಮ ಇರೋದೇ ಹಾಗೆ, ಆದ್ದರಿಂದ ಆ ಪ್ರೋಸೆಸ್ ಫಾಲೋ ಮಾಡಲೇಬೇಕು, ಆ ರೀತಿ ಬರಲೇಬೇಕು. ನೆಚ್ಚ ಪಿತುಸ್ಸಕಾಶಾತ್ ಅನ್ಯತೋ ವಾ ಔದರ್ಯ ಗರ್ಭಸ್ಥ ಶರೀರಮೇವ ಪ್ರವೇಷ್ಟುಂ ಉಪಪತ್ತೇ ಯೋನಿ ಪ್ರವೇಶಾಭಾವ ಇತಿ ವಾಚ್ಯಂ. ಇನ್ನೊಂದು ಪ್ರಶ್ನೆ, ಹಾಗಿದ್ದರೆ ತಂದೆ ಪ್ರವೇಶ ಮಾಡಲೇಬೇಕು ಅಂತೀರಿ, ಆಮೇಲೆ ತಾಯಿ ಪ್ರವೇಶ ಮಾಡಬೇಕು ಅಂತೀರಿ, ಆ ದಯರ್ ತಾಯಿ ಪ್ರವೇಶ ಸಾಧ್ಯ ಇಲ್ಲ ಅಂತ ಹೇಳ್ತೀರಿ, ಹಾಗಿದ್ದರೆ ಒಂದ್ಸರ್ತಿ ಪಿತೃ ಬೈಪಾಸ್ ಮಾಡ್ಬೋದಲ್ಲ ಅಂತ ಪ್ರಶ್ನೆ ಬಂತು. ತಂದೆಯೂ ಬೈಪಾಸ್ ಮಾಡಿ ನೇರ ತಾಯಿಯಿಂದ ಹುಟ್ಟಬಹುದು ಅಂದರೆ ಹುಟ್ಟಕ್ಕೆ ಬರುತ್ತಾ? ಏನು ಹೇಳಿದ್ರು ಹಿಂದೆ ಅದನ್ನು? ಉತ್ಪತ್ತಿಯ ಸಂಭವ ಪರಿಸ್ಥಿತಿಯಿಂದ ಸೃಷ್ಟಿ ಇಲ್ಲ ಅಂತ ಹೇಳಿದ್ದರಿಂದ ಅದು ಸಾಧ್ಯ ಇಲ್ಲ ಅದನ್ನು ಹೇಳಿದ್ದಾರೆ. ಪಿತುಸ್ಸಕಾಶಾತ್ ಅನ್ಯತೋ ವಾ ಔದರ್ಯ ಗರ್ಭಸ್ಥ ಶರೀರಮೇವ ಪ್ರವೇಷ್ಟುಂ ಉಪಪತ್ತೇ ಯೋನಿ ಪ್ರವೇಶಾಭಾವ ಇತಿ ವಾಚ್ಯಂ. ಯೋನಿದ್ವಾರೇಣ ದೇಹಂಚ ಪ್ರಾಪ್ನೋತಿ ಪ್ರಾಯಶೋ ನರಃ ಇತಿ ವಚನಾತ್ ಸಾಮಾನ್ಯತೋ ಗತ್ಯಂತರಾಭಾವ. ಇದು ಬೈಪಾಸ್ ಮಾಡಲೇಬೇಕು ಅಂತ ನಿಯಮ ಇಲ್ಲ, ಆದರೆ ಕೆಲವೊಮ್ಮೆ ಏನಾಗಬಹುದು ಅಂದರೆ ತಂದೆ ಮೂಲಕ ಬರಲೇಬೇಕು, ಅದು ಅದರಲ್ಲಿ ಎಕ್ಸೆಪ್ಷನ್ ಇಲ್ಲ, ಅದು ಹುಟ್ಟಲೇಬೇಕಾಗೆ. ಆದರೆ ತಾಯಿ ಗರ್ಭ ಪ್ರವೇಶ ಮಾಡದೆ ಹುಟ್ಟೋ ಸಂಭವ ಇದೆ ಅಂತ ಹೇಳಿದ್ದೆ. ಎಲ್ಲರಿಗೂ ಅಲ್ಲ, ನಾರ್ಮಲಿ ಈ ಪ್ರೋಸೆಸ್ ಎಲ್ಲರಿಗೂ ಕಾಮನ್ ಇದು. ಆದರೆ ದೃಪದ ಹೇಗೆ ಹುಟ್ಟಿದ? ತಾಯಿ ಗರ್ಭ ಪ್ರವೇಶ ಮಾಡಲೇ ಇಲ್ಲ. ದ್ರೋಣರು ಹೇಗೆ ಹುಟ್ಟಿದ್ರು? ತಾಯಿ ಗರ್ಭ ಪ್ರವೇಶ ಮಾಡಲೇ ಇಲ್ಲ ಯಾರು ಕೂಡ. ಇವರೆಲ್ಲ ಕೂಡ ಪಾಂಡವರೆಲ್ಲ ಕೂಡ ತಂದೆಗಳು ಪ್ರವೇಶ ಮಾಡಿ ಸೀದಾ ತಾಯಿಯಿಂದ ಬಂದುಬಿಟ್ರು, ಕುಂತಿಯಿಂದಲೇ ಪಾಂಡರಾಜನಿಂದ ಸಂಪರ್ಕವಳಿ ಕಡೆ ಬರಲೇ ಇಲ್ಲ ಅವರು. ಇನ್ನೊಂದು ಕ್ರಮ ಇದು, ಅನೇಕ ರೀತಿಯಲ್ಲಿ ಹುಟ್ಟು ಉಂಟು, ಇದು ಎಕ್ಸೆಪ್ಷನ್ಸ್ ಇವೆಲ್ಲ ಕೂಡ. ಪಾಂಡರಾಜನವರು ಸೇರಲಿಲ್ಲ ಅವರು, ದೇವತೆಗಳು ಯಾರು ಕೂಡ ಡೈರೆಕ್ಟ್ ಕುಂತಿಯಿಂದ ಹಾಗೆ ಹುಟ್ಟಿ ಬಂದುಬಿಟ್ರೆ ವಿಶಿಷ್ಟವಾದ ಪ್ರಸಂಗ, ಗೊತ್ತಾಯ್ತಾ? ಆದರೆ ಅವೆಲ್ಲ ಎಂಥವೋ ತೀರ ದೇವತೆಗಳು ಮೊದಲಾದವರಿಗೆ ಆಗ್ತಕ್ಕಂಥ ಪ್ರಸಂಗಗಳೇ ಹೊರತು ನಾರ್ಮಲ್ ಬರ್ತ್ ಹೀಗೆ ಆಗಬೇಕು ಅಂತ ಹೇಳ್ತಾರೆ. ನಾರ್ಮಲ್ ಬರ್ತ್ ಆಗೋ ದೇವರಿಗೆ ಹಾಗೆ ತಂದೆ ತಾಯಿ ಮೂಲಕನೇ ಹುಟ್ಟದೆ ಹೊರತು ಬೇರೆ ದಾರಿ ಇಲ್ಲ. ಆದರೆ ವಿಶೇಷ ಪ್ರಸಂಗದಲ್ಲಿ ಕೆಲವೊಮ್ಮೆ ತಾಯಿನ ಬಿಟ್ಟು ಹುಟ್ಟಿದವರು ಇದ್ದಾರೆ, ತಂದೆನ ಬಿಟ್ಟು ಹುಟ್ಟಿದವರು ಇದ್ದಾರೆ, ಕೆಲವೊಮ್ಮೆ ದೇಹದೊಳಗೆ ಹುಟ್ಟಿದವರು ಇದ್ದಾರೆ, ದೇಹದ ಹೊರಗೆ ಹುಟ್ಟಿದವರು ಇದ್ದಾರೆ. ದೇಹದ ಹೊರಗೆ ತಾಯಿ ಗರ್ಭ ಪ್ರವೇಶನೆ ಮಾಡಿಲ್ಲ, ಹಾಗೆ ಹುಟ್ಟುಬಿಟ್ಟಿದ್ದಾರೆ. ತಂದೆ ಗರ್ಭನೂ ಪ್ರವೇಶ ಮಾಡಿಲ್ಲ, ತಾಯಿ ಗರ್ಭನೂ ಪ್ರವೇಶ ಮಾಡಿಲ್ಲ. ಆಚಾರ್ಯರು ದೊಡ್ಡ ದೃಷ್ಟ ಅಂತ ಆಚಾರ್ಯರು ರಾಯರಲ್ಲಿ ಬರೀತಾರೆ ತಕ್ಷಣನೇ, ಯಥಾಸೀಮದ ಆಚಾರ್ಯರು ಅಂತೇಳಿ ರುಕ್ತ ಮಧ್ವವಿಧಿ ಅಂತ ಕೊಟ್ಟು ಮಾಡ್ತಾರೆ. ಪರಿಮಳದೊಳಗೆ ಉಲ್ಲೇಖ ಕೊಡ್ತಾರೆ, ತತ್ವ ಭಾವದೀಪದೊಳಗೆ ಪರಿಮಳದೊಳಗೆ ಈ ರೀತಿ ಸ್ಪಷ್ಟ ಉಲ್ಲೇಖನೇ ಕೊಡ್ತಾರೆ. ಆಚಾರ್ಯ ಹೇಗೆ ಅವತಾರ ಮಾಡಿದಾರಲ್ಲ, ತಾಯಿ ಪ್ರವೇಶನೂ ತಾಯಿ ತಂದೆ ಪ್ರವೇಶನೂ ಇಲ್ಲ, ಅಲ್ಲಿ ಇದ್ದ ಜೀವನೇ ಬೇರೆ. ಹುಟ್ಟಿದ ಮೇಲೆ ಯಾವತ್ ವಿಜೇಂದ್ರ ವಿನೀತ ಸುಷವೇತ್ರ ತಾವತ್ ಹಂಸೇನ ವಾಯುರವತೀರ್ಯ ಸರೂಪ್ಯ ಪೀಠೆ ವಿಷ್ಣುಂ ಪ್ರಣಮ್ಯ ಭವನಂ ಪ್ರಯೌ ತದೀಯಂ. ಆ ಮಗು ಹುಟ್ಟಿದ ಮೇಲೆ ಆಚಾರ್ಯ ಒಳಗೆ ಪ್ರವೇಶ ಮಾಡಿ ಅಂತ ಕಳಿಸಿಬಿಟ್ರು, ಯಾರು ಸಂಪರ್ಕನೂ ಬರಲೇ ಇಲ್ಲ ಆಚಾರ್ಯರಿಗೆ. ಆ ರೀತಿ ಹುಟ್ಟಬಹುದಾ? ಒಣ್ಣೆ ಮಾಡಿದ್ರೆ ಹೌದು, ಮಣಿಭದ್ರ ಅಂತ ಒಬ್ಬಿದ್ದ ಅಂತ ಹೇಳ್ತಾರೆ. ಏನು ಅಲ್ಲ ಅಲ್ಲ, ಪರಕಾಯ ಪ್ರವೇಶದ ಅರ್ಥ ಬೇರೆ, ಈ ಪ್ರಶ್ನೆ ಬೇರೆ. ಅಲ್ಲಿದ್ದ ಜೀವನ ಜೊತೆ ಸ್ವಲ್ಪ ಸಿದ್ದು ಮತ್ತೆ ಬಂದುಬಿಟ್ರೆ ಮುಗಿದೋಯ್ತು, ದೇಹನೇ ಚೇಂಜ್ ಮಾಡ್ಕೊಂಡ್ಬಿಡ್ತಾರೆ. ಅವ್ರು ಎಂಟ್ರ್ ಆದ ತಕ್ಷಣ ಏನಾಯ್ತು, ಸಂಪೂರ್ಣ ಲಕ್ಷಣ ಚಣಂ ಮಾಡಿ ಪೂರ್ತಿ ಚೇಂಜ್ ಆಗಬೇಕು. ಇದನ್ನೆಲ್ಲ ಮಾಡಿದ್ದೆ ಅದಕ್ಕೋಸ್ಕರ, ಗರ್ಭವಾಸ ಇಲ್ಲ ತೋರಿಸೋದಕ್ಕೋಸ್ಕರ ಅಷ್ಟೇ. ಆ ಪರಕಾಯ ಪ್ರವೇಶದ ಕೇಸ್, ಆ ಕೇಸ್ ಬೇರೆ, ಆ ಪೂರ್ತಿ ಇರೋದಿಲ್ಲ, ಸ್ವಲ್ಪ ಇದ್ದು ಬತ್ತು ಬಂದ್ಬಿಡ್ತಾರೆ ಆ ಕಡೆಗೆ. ನ ಚಪ್ಪಿದು ವಿಶೇಷ ಕಾರಣ ದೇವ ವಿಶೇಷ ಜನರಿಷ್ಯತೆ ಸಾಮಾನ್ಯ ಜನ ನಂಚೈವ ಋಣಾಂ ಸಾಮಾನ್ಯ ಹೇತುತಃ ಇತಿ ವಚನಾಚ. ಅದಕ್ಕೆ ಜನರಲ್ ಬರ್ತ್ ಬೇರೆ, ಸ್ಪೆಷಲ್ ಬರ್ತ್ ಬೇರೆ, ಇವ್ರಿಗೆಲ್ಲ ಸ್ಪೆಷಲ್ ಇವ್ರಿಗೆಲ್ಲ ಕೂಡ. ವಿಶೇಷ ಕಾರಣ ದೇವ ವಿಶೇಷ ಜನರಿಷ್ಯತೆ, ವಿಶೇಷ ಕಾರಣದಿಂದಾಗಿ ವಿಶೇಷವಾದ ಹುಟ್ಟನ್ನು ಹುಟ್ಟುತ್ತಾರೆ. ತತ್ವಪ್ರಕಾಶದಲ್ಲಿ ಟೀಕಾರ ಅನೇಕ ಎಕ್ಸಾಂಪಲ್ಸ್ ಕೊಡ್ತಾರೆ, ಅಲ್ಲೇನು ಇಂತಿಂಥ ಕೇಸ್ಗಳಿಂದ ಎಕ್ಸಾಂಪಲ್ ಕೊಡ್ತಾರೆ, ಅದನ್ನು ರಾಯರು ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ವಾದಿರಾಜ ಸ್ವಾಮಿಗಳು ಕೂಡ ಆಚಾರ ದೃಷ್ಟ ಅಂತ ಕೊಡ್ತಾರೆ. ಸಾಮಾನ್ಯ ಜನನಂಚೈವ ಋಣಾಂ ಸಾಮಾನ್ಯ ಹೇತುತಃ, ಸಾಮಾನ್ಯ ಕಾರಣ ಇದ್ದ ಎಲ್ಲರಿಗೂ ಸಾಮಾನ್ಯ ಕಾರಣ ಆದ್ದರಿಂದ ಸಾಮಾನ್ಯ ರೀತಿಯೇ ಹುಟ್ಟಿ ಬರ್ತಾರೆ. ದೇವತೆಗಳು ಮಾತ್ರ ವಿಶೇಷ ಕಾರಣದಿಂದ ಹುಟ್ಟಿ ಬರ್ತಾರೆ, ಒಂದು ವಿಶೇಷ ಅಂಥೇಳಿ ಆ ಅಧಿಕ ಅಧ್ಯಾಯ ಮುಗಿ ಅಧ್ಯಾಯದ ಪಾದ ಮುಗಿದು. ಮೂರನೇ ಅಧ್ಯಾಯದ ಮೊದಲ ಪಾದ ಅದು ವೈರಾಗ್ಯ ಪಾದ ಅಂತ. ಇಷ್ಟೆಲ್ಲ ಯಾತಕ್ಕೆ ಹೇಳಿದರು ಅಂದರೆ, ಈ ಸೃಷ್ಟಿ ಪ್ರೋಸೆಸ್ ಕೇಳಿದ್ಮೇಲೆ ಏನಂತಾರೆ, ಇನ್ನೊಮ್ಮೆ ಹುಟ್ಟಿ ಬರಬಾರದು, ಆ ಭಾವನೆ ಬರಬೇಕಲ್ಲಿ. ಅರ್ಥ ಆಯ್ತಾ? ಈಗ ಸೆಪ್ಟೆಂಬರ್ ಅಂತ ಅಷ್ಟು ಏನನ್ನಿಸುತ್ತೆ, ಮೊದಲು ಕಾಯಬೇಕು ಫಸ್ಟ್, ಅಲ್ಲಿವರೆಗೂ ಕಾಯಬೇಕು. ಒನ್ ಇಯರ್ ಹೋಯಿತು ಸೆಕೆಂಡ್, ಆಮೇಲೆ ಮತ್ತೆ ಓದಿದ ಇನ್ನೊಮ್ಮೆ ಓದಬೇಕು, ಎಕ್ಸ್ಟ್ರಾ ತಿಳಿತಿಲ್ಲ. ಆಮೇಲೆ ಏನಾಗ್ಬೋದು, ಇಷ್ಟೆಲ್ಲ ಮಾಡಿದ್ರು ಕೂಡ ಇನ್ನೊಂದು ಭಯ ಇರುತ್ತೆ. ಸೆಪ್ಟೆಂಬರ್ ಬ್ಯಾಚ್ ಅಂದರೆ ಸ್ವಲ್ಪ ಕಡಿಮೆ ಮಾಡಿಸ್ಕೊಡೋದು, ಮೆಸ್ಟ್ ತಯಾರಿ ಆಗಿರ್ತಾರೆ ಆಗಲೇ. ಫಸ್ಟ್ ಕ್ಲಾಸ್ ಬರೋ ಚಾನ್ಸ್ ಇಲ್ಲ ಅವನಿಗೆ ಅಂತ ಎಲ್ಲ ಕಡಿಮೆ ಕಡಿಮೆ ಆಗ್ತಾ ಹೋಗ್ತಿರ್ತಾರೆ ಆಗಲೇ. ಯಾಕೆ ದಡ್ಡ ಅಂತ ಪ್ರೂವ್ ಆಗಿರುತ್ತಲ್ಲ ಒಂದು ಅರ್ಥ, ಅವನು ಈ ರೀತಿ ಫಸ್ಟ್ ಅಟೆಂಪ್ಟ್ ನೋಡಿದಾಗ ನೋಡೋದಿಲ್ಲ, ಎಷ್ಟಾರು ದಡ್ಡ ಅಂತ ಮನೇಲಿ ಕೂತ್ಬಿಟ್ಟಿರುತ್ತೆ. ವರ್ಷದಲ್ಲಿ 90% ಆಗಿರ್ತಾರೆ, ಕೆಲವು ಎಕ್ಸೆಪ್ಷನ್ ಇರ್ತಾವೆ ಪಾಪ, ಯಾವುದಕ್ಕೂ ಮಾಸ್ಟರ್ ಕೂಡದೆ ಕೂತಿರ್ತಾರೆ, ಹುಡುಕೋದೇ ಆಗುತ್ತೆ. ಅದರಿಂದ ಎಷ್ಟೋ ಸತ್ಯ ಡೌನ್ ಆಗಿಬಿಡ್ತಾನೆ. ಒಂದು ಕೆಲಸದ ಅದೃಷ್ಟ ಇದ್ರೆ ಉಚ್ಚಾಪಟ್ಟೆ ಬಂದ್ಬಿಡುತ್ತೆ ಅವ್ರಿಗೆ. ಅದಕ್ಕೆ ಭಾರಿ ದಡ್ರ ಬಗ್ಗೆ ಒಂದು ಪೇಪರ್ ಅಲ್ಲಿ ಚೆನ್ನಾಗಿ ಕಾಣುತ್ತೆ ಇದಕ್ಕಿದ್ದಾಗೆ. ಅವ್ರು ವಿಚಾರಪಟ್ಟಿ ಮಾಡಿದ್ರೆ ಯಾಕೆ ಕೊಂಡ್ಬಿಡ್ತಾರೆ ಕೆಲಸ, ಅದು ವಿಚಿತ್ರ, ಅದು ಅವರ ಅದೃಷ್ಟದ ಮೇಲೆ ಹೋಗುತ್ತೆ ಹೊರತು ಏನೂ ಅಲ್ಲ. ಇದೆಲ್ಲ ಕೇಳಿದ ಮೇಲೆ ಅನ್ನಿಸುತ್ತೆ ನಮಗೆ ಇನ್ನೊಮ್ಮೆ ಬರಬಾರ್ದು, ನಾವು ಫೇಲ್ ಆಗಬಾರ್ದು, ಫಸ್ಟ್ ಅಟೆಂಪ್ಟೇ ಪಾಸ್ ಆಗಬೇಕು, ಚೆನ್ನಾಗೇ ಪಾಸ್ ಆಗಬೇಕು ಅಂತ ಹೇಗೆ ಈ ಫೇಲ್ ಆಗೋರ ಗತಿ ನೋಡಿದ ಮೇಲೆ ಅನಿಸುತ್ತೋ ಆ ರೀತಿ ಹುಟ್ಟಿ ಬರೋ ಕಥೆ ಕೇಳಿದ ಮೇಲೆ ಇನ್ನೂ ಹುಟ್ಟಿ ಬರಬಾರ್ದು ಅನಿಸ್ಬೇಕು ನಮಗೆ. ಗೊತ್ತಾಯ್ತಾ? ನಾವು ಹಾಗಲ್ಲ, ನೆಕ್ಸ್ಟ್ ಟೈಮ್ ನಾವು ಮಾಡಿಬಿಡ್ತೀವಿ ಅಂದರೆ ಏನರ್ಥ ನಮಗೀಗ? ಮುಂದಿನ ಜನ್ಮದಲ್ಲಿ ಶಾಸ್ತ್ರ ಓದ್ತೀವಿ ಅಂದರೆ ಏನರ್ಥ? ಹುಟ್ಟಿ ಬರೋ ತೀರ್ಮಾನ ಮಾಡಿ ಆಗಿದೆ ಅಂತ ಅರ್ಥ ಆಗಲಿ, ಹೌದಲ್ಲ? ಆ ಡಿಸೈಡೆಡ್ ಆಗಲಿ, ಆ ರೀತಿ ಆಗಬಾರ್ದು. ಗರ್ಭವಾಸ ಇದೆ, ಗರ್ಭವಾಸ ಇದೆ, ಬಟ್ ಗರ್ಭವಾಸದಲ್ಲಿ ವ್ಯತ್ಯಾಸ ಇದೆ. ಗರ್ಭವಾಸ ಭಾಳ ದುಃಖ ಪಡೋದಿರ್ತಾರೆ, ಸ್ವಲ್ಪ ದುಃಖ ಪಡೋದಿರ್ತಾರೆ, ತಾರತಮ್ಯ ಇದ್ದೇ ಇದೆ. ಮತ್ತೆ ಅವರಿಗೆಲ್ಲ ಸ್ವಲ್ಪ ಸ್ವಲ್ಪ ಇರುತ್ತೆ, ಮತ್ತು ಏನೂ ಇಲ್ಲದೆ ಇರೋ ಆಚಾರ ಒಬ್ಬರೇ, ರುಜುಗಳೊಬ್ಬರೇ, ಏನೇನೂ ಇಲ್ಲದೆ ಇರೋದು, ಗರ್ಭವಾಸ ಹೆಸರು ಕೂಡ ಇಲ್ಲ. ಉಳಿದವ್ರಿಗೆ ಸ್ವಲ್ಪ ಸ್ವಲ್ಪ ಇರುತ್ತೆ ಅಷ್ಟೇ. ಮುದ್ರೆ ಹಾಕಿಕೊಂಡೆ ಕೆಲವ್ರಿಗೆ ಹೇಗಾಗುತ್ತೆ? ಕೆಲವು ಹೋದ ಬರಲಕ್ಕೆ ಶುರು ಮಾಡಿಬಿಡ್ತಾರೆ ಅಲ್ಲೇ, ಕೆಲವ್ರು ಏನಿಲ್ಲದಾಗ ಹೋಗಿಬಿಡ್ತಾರೆ ಹಾಗೇನೆ, ಕೆಲವ್ರು ತೋರಿಸ್ಕೋಬೋದಿಲ್ಲ, ಕೆಲವರು ಆಮೇಲೆ ಹೋಗಿ ಆಡ್ತಾರೆ, ಅವೆಲ್ಲ ಇರುತ್ತೆ. ಆ ಥರ ಅದು ಎಲ್ಲರಿಗೂ ಒಂದೇ ರೆಸಿಸ್ಟೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಆ ಥರ ಅವರವರ ಯೋಗ್ಯತೆ ಮೇಲೆ ಅರ್ಥ ಆಗುತ್ತೆ. ಬಟ್ ಏನೂ ಇಲ್ಲದೆ ಇರೋದು ಅಂದರೆ ಆಚಾರ ರೂಪೆ. ವಿಶೇಷ ಕಾರಣಾದೇವ ವಿಶೇಷಾ ಜನರಿಷ್ಯತೆ ಸಾಮಾನ್ಯ ಜನಂಚೈವ ನೃಣಾಂ ಸಾಮಾನ್ಯ ಹೇತುತಃ ಇತಿ ವಚನಾಚ್ಯ. ಇಲ್ಲಿಗೆ ತೃತೀಯಾಧ್ಯಾಯಶ್ಚ ಪ್ರಥಮ ಪಾದ, ನಾಳೆ ದ್ವಿತೀಯ ಪಾದ, ಅದಕ್ಕೆ ಭಕ್ತಿ ಪಾದ ಅಂತ ಹೇಳಿದ್ರು. ವೈರಾಗ್ಯ ಬಂದರೆ ಏನು ಮಾಡಬೇಕು ನೆಕ್ಸ್ಟ್ ಅಂದರೆ ದೇರಲ್ಲಿ ಭಕ್ತಿ ಮಾಡಬೇಕು ಅಂತ ಹೇಳ್ತಾರೆ, ಅದ್ರ ಬಗ್ಗೆ ಡೀಟೇಲ್ಸ್ ಹೇಳ್ತಾರೆ. ಓಂ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯ ಉತ್ಸವ ಮಾಮಕಾ ಪಾಂಡವಾಶ್ಚೈವ ಕಿಮಕುರು ವತ ಸಂಜಯ ದೇವಂ ನಾರಾಯಣ.